ಅನಾಯಾಸವಾಗಿ ಕೊಲ್ತಾನೆ. ಅಲ್ಲಿಂದ ಕಾಲಕೇಯರು ಪಾತಾಳ ಲೋಕದಲ್ಲಿ ಇರ್ತಾರೆ. ಕಾಲಕೇಯರು ಪೌಲೋಬರು ಅಂತ ರಾಕ್ಷಸರು, ಅವ್ರನ್ನೆಲ್ಲ ಅರ್ಜುನ ಕೊಂದು ಬಿಟ್ಟು ಅಲ್ಲಿಗೆ ಬರ್ತಾನೆ ವಾಪಸ್ ಇಂದ್ರದೇವರ ಹತ್ರ. ಇಂದ್ರನಿಗೆ ಭಾರಿ ಖುಷಿಯಾಗುತ್ತೆ, ಅರ್ಜುನ ನಿನ್ನಿಂದ ಭಾರಿ ಉಪಕಾರವಾಯಿತು ಅಂತ ಹೇಳಿ ತನ್ನಿಂದನೇ ತಾನು ಉಪಕಾರ ಪಡೆದಂಥ ವಿಚಿತ್ರ ದಾಖಲೆಯ ಕಥೆ ಇದು. ಒಂದು ಇಂದ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾ, ಇಂದ ನಾನು ಹೋಗಿ ಬರ್ತೇನೆ ಅಲ್ಲಿ ಹೋಗಬೇಕು ಅಂದಾಗ ಇಂದ್ರದೇವರು ಹೇಳಿದ್ರಂತೆ, ಅರ್ಜುನ ಯಾಕೆ ಹೋಗ್ತಿ ಸುಮ್ಮನೆ, ಇನ್ನು ವನವಾಸ ಯಾಗೋ ಮುಗಿದಿಲ್ಲ, ಇನ್ನು ಬೇಕಾಷ್ಟು ವರ್ಷಗಳಿದೆ, ಹೇಗೆ ಅಲ್ಲಿ ಮಾಡೋದಷ್ಟೇ ಇದೆ, ಇಲ್ಲೇ ಇದ್ದು ಬಿಡು, ಬೇಕಾಷ್ಟು ಅನುಕೂಲಗಳಿದೆಯಲ್ಲ, ಸ್ವರ್ಗಲೋಕ ಬೇರೆ, ಏನು ಕಡಿಮೆ ಆಗಿದ್ದು ಬೇಕಾದ್ರೆ ಮಾಡಿಸ್ಕೊಡ್ತೇನೆ, ಬೇಕಾದ್ರೆ ಇದ್ದು ಬಿಡು ಅಂತ ಕೇಳಿದರೆ ಅರ್ಜುನ ಒಂದು ಮಾತಾಡ್ತಾನೆ, ಎಲ್ಲರನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಂಥ ಮಾತಾಡ್ತಾನೆ ಅರ್ಜುನ, ಇಂದ್ರ ನನಗೆ ಈ ಸ್ವರ್ಗಲೋಕವಾಗಲಿ ಇದಾಗಲಿ ಯಾವುದು ನನಗೆ ಪ್ರಿಯ ಅಲ್ಲ, ನನ್ನ ಜನ್ಮಭೂಮಿ ನನಗೆ ಬೇಕು ಅಂತ ಹೇಳ್ತಾನೆ. ನನ್ನ ಜನ್ಮಭೂಮಿ ನನಗೆ ಬೇಕು, ನನ್ನ ಬಂಧುಗಳು ನನಗೆ ಬೇಕು, ಅವ್ರನ್ನ ಬಿಟ್ಟು ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿಬಿಟ್ಟಂತೆ. ಈಗ ಫಾರಿನ್ ಹೋದವರಿಗೆಲ್ಲ ಹೇಳ್ಕೊಡ್ಬೇಕು ಇದನ್ನು, ಫಾರಿನ್ ಹೋದ ಅಲ್ಲಿ ಹೋದ್ರೆ ವಾಪಸ್ಸೇ ಬರೋದಿಲ್ಲ, ಹೋದವ್ರು ಕೃಷ್ಣ ಅರ್ಪಣೆ ಇದ್ದಾಗ ಲೆಕ್ಕ, ಬೇರೆ ನೀವೇ ಬೇಕಾದ್ರೆ ಬನ್ನಿ ನಾವು ಬರಲ್ಲ ಅಂತ ಹೇಳಿಬಿಡ್ತಾರೆ. ಕೆಲವರು ಎಕ್ಸೆಪ್ಷನ್ಸ್ ಇರ್ತಾರೆ, ಆದರೆ ಈ ಅರ್ಜುನನ ಮಾತು ಕೇಳಿಬಿಟ್ರೆ ಅಲ್ಲಿ ಏನು ಕಡಿಮೆ ಆಗಿದೆ ಅಂತ ಬರಬೇಕು ಅಂತ ಅವ್ರ ವಾದ, ಏನು ಕಡಿಮೆ ಆಗಿದೆ ಅಂತ ಬರಬೇಕು ಅಂತ ವಾದ. ಅರ್ಜುನ ಹೇಳ್ತಾನೆ ಇದೇನು ಕಡಿಮೆ ಆಗಿದೆ, ನಾವು ಫಾರಿನ್ ಹೋದವರೇ ಬರೋದಿಲ್ಲ, ಸ್ವರ್ಗಕ್ಕೆ ಹೋದ್ರೆ ದೇವರಾಣಿ ಬರ್ತಿದ್ದಿಲ್ಲ ಅವ್ರು ಯಾರು ಕೂಡ. ಅರ್ಜುನ ಸ್ವರ್ಗ ರಿಜೆಕ್ಟ್ ಮಾಡ್ತಾನೆ, ಇದು ಆಶ್ಚರ್ಯ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ರಾಮಾಯಣದಲ್ಲೂ ಈ ಮಾತು ಬರುತ್ತೆ, ಇಲ್ಲ ಶ್ಲೋಕ ಬರೋದಿಲ್ಲ, ಅಂತ ಅರ್ಥದ ಮಾತು ಬರುತ್ತೆ. ನಮ್ಮ ಜನ್ಮಭೂಮಿ ಇದೆ, ನಮ್ಮ ತಾಯಿ ಇರತಕ್ಕಂಥ ಜಾಗ, ಅದನ್ನು ಬಿಟ್ಟು ನಾ ಇರಲಿಕ್ಕೆ ಸಾಧ್ಯ ಇಲ್ಲ, ನಾಳೆ ಹೋಗಲೇಬೇಕು. ತುಂಬ ಜನ ಕಲ್ಪನೆ ಗೊತ್ತಿಲ್ಲ, ಇತ್ತೀಚೆಗೆ ಬಂತು ಮಾತೃಭೂಮಿಯ ಕಲ್ಪನೆ, ನಮ್ಮ ರಾಷ್ಟ್ರದ ಕಲ್ಪನೆ ತಿಳ್ಕೊಂಡಿರ್ತಾರೆ. ಅರ್ಜುನನ ಬಾಯಲ್ಲಿ ಬಂದ ಮಾತು ನೋಡಿದವರಿಗೆ ಸ್ವರ್ಗಾದಿ ಭೋಗಗಳಿಗಿಂತ ತೃಣಪ್ರಾಯವಾದದ್ದು ಅದು, ಇದು ಮಾತ್ರ ಭಾರಿ ದೊಡ್ಡದು ಅಂತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾರೆ. ನಾನು ಹೋಗಲೇಬೇಕು ಅಂತ ಹೇಳಿದಾಗ ಇಂದ್ರದೇವರು ಒಪ್ಪಿದರಂತೆ, ಭಲೇ ಅರ್ಜುನ ಕಳಿಸಿಕೊಡ್ತೇನೆ ಅಂತ ಹೇಳ್ತಾರೆ. ಈ ಮಾತು ನಮ್ಮಲ್ಲಿ ಬರಬೇಕು. ಯಾವುದೇ ಒಂದು ಕಾರಣಕ್ಕೆ ಯಾವುದಕ್ಕೆ ಯಾವ ವಸ್ತುನು ಸಬ್ಸ್ಟಿಟ್ಯೂಟ್ ಮಾಡಬಹುದು, ತಾಯಿ ತಂದೆಗಳು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕಾಗ್ತದೆ? ಈ ಮತ್ತೆ ಜನ್ಮಭೂಮಿಯ ಮಹತ್ವ ಬದಲಾಗಲು ಸಾಧ್ಯ ಉಂಟಾ? ನಾವು ಹುಟ್ಟಿ ಬೆಳೆದು ದಿಲ್ಲಿ ಅಂದಮೇಲೆ ಏನೇ ಸಾಧನೆಗೆ ಬೇಸ್ ಇದೆ ತಾನೆ, ನಾವು ಹುಟ್ಟಲಿಕ್ಕೆ ಜಾಗ ಇದು ಅಂತ ಹೇಳಿದ ಮೇಲೆ, ನಮ್ಮ ಸಾಧನೆಗೆ ಮೂಲಭೂತ ಆಶ್ರಯ ಕೊಟ್ಟಿದ್ದೇ ಇದು ಅಂತ ಹೇಳಿದ ಮೇಲೆ ಅದನ್ನು ಅವಜ್ಞೆಯಿಂದ ನೋಡೋದು ಎಂದೂ ಒಳ್ಳೆಯದು ಕಾರಣವಾಗೋದಿಲ್ಲ. ಅರ್ಜುನಿಂದ ಕಲಿಯಬೇಕಾದ ದೊಡ್ಡ ಪಾಠ ಇದು. ಅವ್ರು ದೊಡ್ಡವನಾಗಿ ಇದೊಂದು ಕಾರಣ, ಅರ್ಜುನ ದೊಡ್ಡವನಾಗಲಿಕ್ಕೆ ಬರೀ ಯುದ್ಧ ಮಾಡಿ ದೊಡ್ಡವನಾಗಿದ್ದಷ್ಟೇ ಅಲ್ಲ, ಇಂಥ ಅನೇಕ ಗುಣಗಳಿಂದ ದೊಡ್ಡವರಾಗ್ತಾರೆ. ಭೀಮಸೇನಾದಿ ಎಲ್ಲರೂ ಹಾಗೇನೆ, ಯಾರ್ಯಾರು ದೊಡ್ಡವರು ಅಂತಿದ್ದಾರೆ ಅವರಿಂಥ ಮಹೋನ್ನತವಾದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಕ್ಕೆ ಪೂಜ್ಯರಾಗ್ತಾರೆ. ಬರೀ ಯುದ್ಧ ಮಾಡೋದು ಬರೀ ಇದು ಮಾಡೋದಲ್ಲ, ಅದು ಒಂದು ಭಾಗ ಅಷ್ಟೇ, ಹಿರಿಮೆಯ ಒಂದು ಭಾಗ, ಪರಿಪೂರ್ಣವಾದ ಭಾಗ ನೋಡಬೇಕು ಅಂತ ಇದನ್ನು ನೋಡಬೇಕು. ತಕ್ಷಣ ಏರ್ಪಾಟು ಮಾಡಿದರಂತೆ ಅರ್ಜುನ, ಎಲ್ಲ ಪಾಂಡವರಲ್ಲಿ ಇದ್ದಾರೆ, ರಥ ಬೇರೆ ನಿಳಿತಾ ಇದೆ, ಇಲ್ಲ ಪ್ರಿಯ ಹೋಗ್ತಿದ್ದ ನೋಡ್ಕೊಂಡು ಚಪ್ಪಾಳೆ ಹಾಕ್ತಿರ್ತಾರೆ, ಇದು ದೇವಲೋಕದ ರಥ ಬಂದರೆ ಕೇಳಬೇಕಾ? ಹಿಂದಿನ ಕಾಲಕ್ಕೆ ಹಾಗಾಗ್ತಿತ್ತು, ಊರಿಗೆ ಸೈಕಲ್ ಬಂದರೆ ಊರಿನ ಜನ ನೋಡಕ್ಕೆ ಬರ್ತಿದ್ರು, ಅಂತ ಕಾಲ ಇತ್ತು. ನಮ್ಮ ಹಳ್ಳಿಗಳಲ್ಲಿ ಯಾರೋ ಸೈಕಲ್ ತಂದು ಬಿಟ್ರು ಅಂತ ಕೇಳಿದ್ರೆ ಯಾರೋ ಬರ್ತಿದ್ರು, ಅಕಸ್ಮಾತ್ ಪೋಸ್ಟ್ ಬಾಯ್ ಯಾರೋ ಬರ್ತಿದ್ರು, ಊರಿನ ಜನ ನೋಡ್ತಾ ಕೂತ್ಬಿಡಿ, ಏನು ಭಾಳ ದೇವಲೋಕದ ವಸ್ತ್ರ ಬಂದ ಕಂಡ ಕಾಣ್ತಿತ್ತು. ಈಗ ಹಳ್ಳಿಗರು ಪ್ಲೇನ್ ಬಂದರೂ ತಲೆ ಎತ್ತಿ ನೋಡೋದಿಲ್ಲ, ಅಷ್ಟು ಬದಲಾಗಿಬಿಟ್ಟಿದ್ದಾರೆ. ಈಗ ಊರು ಕಾರ್ ಬಂದರೂ ಕ್ಯಾರೇ ಅಂತ ಹೇಳೋದಿಲ್ಲ, ಅಷ್ಟು ಚೇಂಜ್ ಆಗಿಬಿಟ್ಟಿದೆ ವಾತಾವರಣ. ಆಗಿನ ಕಾಲ ಅಂತ ಕಾಲ ಇರ್ತಿತ್ತ, ಏನೇ ಒಂದು ಬಂದರೂ ಕೂಡ ಭಾರಿ ವೈಭವ ಅದಕ್ಕೊಂದು. ಅದು ಆದರೆ ಅರ್ಜುನನಿಗೆ ದೇವಲೋಕದ ಒಂದು ರಥ ಹಿಡಿತಾ ಇದೆ ಅಂದರೆ ಸಹಜವಾದ ಕುತೂಹಲ. ಋಷಿಗಳು ಹತ್ತಿಪ್ಪು ಲಕ್ಷಾಂತರ ಜನ ಬೇರೆ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರಂತೆ. ಅಜ್ಜ ಎಲ್ಲರ ಮಧ್ಯೆ ಹಿಡಿದು ತನ್ನ ಅಣ್ಣನರಿಗೆ ನಮಸ್ಕಾರ ಮಾಡಿ ಕೊಡ್ತಾನೆ, ಅವರು ಆಲಿಂಗನ ಮಾಡ್ಕೋತಾರೆ, ಭಾರಿ ಹೆಮ್ಮೆ ಪಡ್ತಾರೆ. ಅರ್ಜುನ ಅದು ಯಶಸ್ವಿಯಾಗಿ ಬಂದಿದ್ದಾರೆ, ಅದು ಭಾರಿ ಇಂಪಾರ್ಟೆಂಟ್. ಸೊನ್ನೆ ಹೊಡೆದು ವಾಪಸ್ ಬಂದವರು ಏನು ಮಾಡ್ತಾರೆ ಸನ್ಮಾನ? ಸಾಧ್ಯ ಇಲ್ಲ. ಅದು ಒಂದು ಅಸಾಧಾರಣವಾದ ಗೆಲುವು. ಪಾಶುಪತಾಸ್ತ್ರ ತಂದಿದ್ದು, ನಿವಾತ ಕವಚನ ಕಾಲಕೇಯರನ್ನು ಕೊಂದಿದ್ದು, ಜೊತೆಗೆ ಕಿರೀಟಧಾರಿಯಾಗಿ ಬಂದಿದ್ದು, ದೇವದತ್ತ ಶಂಖ ತಂದಿರೋದು, ಅಲ್ಲಿ ಉರ್ವಶಿಯನ್ನು ಗೆದ್ದು ಅಸಾಧಾರಣವಾದ ಸಿದ್ಧಿ ಪಡೆದಿರೋದು, ಅದರ ಜೊತೆಗೆ ಗಂಧರ್ವ ಅದೃಶ್ಯ ಆಗ ವಿದ್ಯೆ, ಎಷ್ಟೆಷ್ಟು ವಿದ್ಯೆ ಕಲ್ತ್ಕೊಂಬಂದುಬಿಟ್ಟಿದ್ದಾನೆ. 5 ವರ್ಷದಲ್ಲಿ ಎಷ್ಟು ಸಾಧನೆ ಮಾಡಿದ್ದಾನೆ ಅರ್ಜುನ, ಭಾರಿ ಸಂತೋಷ ಪಟ್ಟಿದ್ದಾರೆ. ಆಗ ಒಂದು ಪ್ರಸಂಗ ಬಂತಂದೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಅರ್ಜುನ, ನೀನೆಲ್ಲ ಪಾಶುಪತಾಸ್ತ್ರ ಕಲ್ತ್ಕೊಂಡು ಬಂದಿದ್ದೀಯಲ್ಲ, ಅವು ಎಂಥ ಅಸ್ತ್ರಗಳು ಸ್ವಲ್ಪ ನೋಡಬೇಕಲ್ಲ, ಪರೀಕ್ಷೆ ಮಾಡಬೇಕಲ್ಲ, ಸ್ವಲ್ಪ ಪ್ರಯೋಗ ಮಾಡಿ ತೋರಿಸು ಅಂತ ಧರ್ಮರಾಜ ಕೇಳ್ತ. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಅವರು ಇದು ಎಂಥದ್ದು ಕೇಳಬೇಕಲ್ಲ, ಹೇಗಿದೆ ನೋಡಬೇಕಲ್ಲ, ನಾವೀಗ ಟೇಪ್ ರೆಕಾರ್ಡ್ ತೋರಿಸಿ ಹಾಕಿ ತೋರಿಸಿ ಅಂತ ಕೇಳ್ತಾನೆ, ಬಿಡೋದಿಲ್ಲ. ಮನುಷ್ಯನ ಪದ್ಧತಿ ಅದು, ಕ್ಯಾಮರಾ ಇದ್ರೆ ಫೋಟೋ ತೆಗೆದುಕೊಡಿ ಅಂತ ಕೇಳ್ತಾರೆ. ಇದೆಲ್ಲ ತಂದಿದ್ದೀಯಲ್ಲ, ಅಸ್ತ್ರಗಳು ಸ್ವಲ್ಪ ತೋರಿಸಿಬಿಡು ಅಂತ ಕೇಳಿದ್ರಂತೆ. ಆಗ ಅರ್ಜುನ ಆಗಲಿ ಅಂತ ಹೇಳಿಬಿಟ್ಟು ನಿಂತ್ಕೋತಾನೆ, ನಿಂತ್ಕೊಂಡು ಮಂತ್ರ ಹೇಳಿ ಶುರು ಮಾಡ್ತಾನೆ. ಸಡನ್ನಾಗಿ ವಾತಾವರಣ ಚೇಂಜ್ ಆಗಿಬಿಡುತ್ತೆ, ಸಡನ್ನಾಗಿ ವಾತಾವರಣ ಚೇಂಜ್ ಆಗುತ್ತೆ. ನಾರದ ಮುನಿಗಳು ಎದ್ದು ಬರ್ತಾರೆ, ತಕ್ಷಣ ನಾರದರು ಬರ್ತಾರೆ. ಅಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ನೀನೀಗ ಅಸ್ತ್ರ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೀಯಾ, ಏನು ತಿಳ್ಕೊಂಡಿದ್ದೀಯಾ, ಈ ಪರೀಕ್ಷೆ ಮಾಡೋದ್ರಿಂದ ಎಷ್ಟು ಜನ ಸಾಯ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ನಮ್ಮ ಈಗ ಯೋಚನೆ ಮಾಡಬೇಕು, ಈ ಆಟೋಮೊಬೈಲ್ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋದ ಎಷ್ಟು ಜನ ಸತ್ರು ಗೊತ್ತೇನು. ಹಿಂದೊಮ್ಮೆ ಹಾಕಿದಾಗ ಹಿರೋಶಿಮಾ ಬಾಂಬ್ ಕತೆ ಕೇಳಿದ್ದಾರಲ್ಲ, ಲಕ್ಷಾಂತರ ಜನ ಸತ್ತೋಗ್ಬಿಟ್ರು ಬರೀ ಇದಕ್ಕೋಸ್ಕರ. ಆದ್ರೆ ಬೆಳಕು ನೋಡಿದವರು ಎಷ್ಟೋ ಜನ ಕುರುಡರ ಕಣ್ಣು ಕಳ್ಕೊಂಡ್ಬಿಟ್ರೆ, ಆ ಬೆಳಕು ನೋಡಿದವರಿಗೆ ಲಕ್ಷಾಂತರ ಜನ ಕಣ್ಣು ಕಳ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಭಾರತದ ಕಥೆಯಲ್ಲಿ ಒಳ್ಳೆ ಸಂದೇಶ ಕೊಡ್ತಾ ಇದೆ. ಪರೀಕ್ಷೆಗಾಗಿಯೂ ಅಸ್ತ್ರಗಳನ್ನು ಉಪಯೋಗಿಸಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಜೋರ ಹೊಡೆದು ತೋರಿಸ್ತೀನಿ, ಕೈ ಇಟ್ಟು ಜೋರ ಬೀಳುತ್ತೆ ಅಂದ್ರೆ ಅರ್ಥ ಏನಾಗಬೇಕು ಅದಕ್ಕೆಲ್ಲ ಕೂಡ, ಕರೆಂಟ್ ಜಯ ಚಾಲ ಕೈ ಇಟ್ಟು ನೋಡು ಅಂತ ಹೇಳಿದ್ರೆ ಆಗುತ್ತೆ ಅದೆಲ್ಲ ಕೂಡ. ಅವನು ಹಾಗೆ ಮಾಡೋದಲ್ಲ ಅದೆಲ್ಲ ಕೂಡ. ಧರ್ಮರಾಜ, ಅರ್ಜುನ ಇಷ್ಟೆಲ್ಲ ಓದ್ಕೊಂಡು ಬಂದಿದ್ದಿ, ದಯವಿಟ್ಟು ಅವನು ತೋರ್ಸಕ್ಕೆ ಹೋಗಬೇಡ. ಧರ್ಮರಾಜ ನೀನು ಅಷ್ಟೇ, ತೋರಿಸೋದು ಕೇಳಕ್ಕೆ ಹೋಗಬೇಡ ಅಂತ ಹೇಳಿದ್ದಾನೆ. ಹಾಗೆಲ್ಲ ಕೇಳಕ್ಕೆ ಹೋಗಬೇಡ, ಮುಂದೆ ಹೇಗೋ ಯುದ್ಧ ಕಾದಿದೆಯಲ್ಲ ನಿಮಗೀಗ, ಯುದ್ಧದಲ್ಲಿ ಹೇಗೋ ನೋಡಕ್ಕೆ ಬರುತ್ತೆ, ಇಲ್ಲಿ ನೋಡಬೇಡ ಮಹಾರಾಯ, ಇಷ್ಟು ಸಾಕು ಅಂತ ಹೇಳಿದ್ರೆ. ಇವತ್ತು ನಾರದರಂಥವ್ರು ಇಲ್ಲ, ಅದೇ ಪದಿತಿಯಾಗಿರೋದು ಇವತ್ತಿನ ದಿವಸ. ಅವತ್ತು ಅರ್ಜುನಂಥವನು ಇದ್ದ, ಧರ್ಮರಾಜನಂಥವನು ಇದ್ದ, ಪಾಪ ನಾರದರಂತೆ ಹೇಳೋರು ಇದ್ರು, ಧರ್ಮರಾಜರಂತೆ ಕೇಳೋರು ಇದ್ರು, ಇವತ್ತು ಎರಡೂ ಇಲ್ಲ. ಆದ್ರಿಂದ ಬರೀ ಪರೀಕ್ಷೆಗೆ ಎಷ್ಟೋ ಜನ ಸತ್ತು ಹೋಗ್ತಾರೆ ಪಾಪ. ಇಲಿಗಳು ಪ್ರಾಣಿ, ವೈದ್ಯಕೀಯ ಸಂಶೋಧನೆಗಂತೂ ಎಷ್ಟು ಪ್ರಾಣಿಗಳು ಸಾಯಿತೋ ಲೆಕ್ಕನೇ ಇಲ್ಲ. ಮೊದಲು ಬಲಿ ಅವೇ ಆಗೋದು ಕೊನೆಗೆ. ಇದನ್ನೆಲ್ಲ ನೋಡಿದರೆ ನಿಜವಾದ ಅರ್ಥದಲ್ಲಿ ಭೂತದಯ ಅನ್ನೋ ಕಾನ್ಸೆಪ್ಟ್ ಕೂಡ ಇವತ್ತು ಮನುಷ್ಯ ಹಿಂಸೆಯಲ್ಲೇ ಮನುಷ್ಯ ಬದುಕ್ತಿರೋದು. ಈ ಚಪ್ಪಲಿ ಏನಂತ ತಿಳ್ಕೊಂಡಿದ್ದೀರಿ, ಶೂಸ ಹಾಕೊಳ್ಳೋ ಬರುಭಾಗ ಅದೆಲ್ಲ ಗೋವುಗಳನ್ನು ಕೊಂದು ಮಾಡೋದವೆಲ್ಲ ಕೂಡ ಗೊತ್ತೇ. ಬಾರಿ ಗೋವು ಕೂತಿರೋದು ಮಾಡ್ಕೋತಾರೆ, ಅದು ಮಾಡೋದೆಲ್ಲ ಏನಂತ ತಿಳ್ಕೊಂಡಿದ್ದೀರಿ, ಬಡಿ ಗಟ್ಟುಮುಟ್ಟಾದ ಆಕಳುಗಳನ್ನು ಕೊಂದು ಚಪ್ಪಲಿ ಮಾಡಿ ನಿಮಗೆ ಹಾಕ್ತಾರೆ ಅಷ್ಟೇ. ನಾ ಹಾಕೊಳ್ಳೋದೆಲ್ಲ ಅಂಥದ್ದೇನೆ. ಇವತ್ತು ಎಷ್ಟೋ ಚೀಲಗಳೆಲ್ಲ ಬರೋದು, ಎಷ್ಟು ಪ್ರಾಣಿಗಳನ್ನು ಕೊಂದು ಬಂದಿರುತ್ತೆ ಗೊತ್ತಾ ಅದೆಲ್ಲ ಕೂಡ. ನಾವು ತಿಳ್ಕೊಂಡಿರೋದೇನೋ, ಆದ್ರೆ ಆಗ್ತಿರೋದೇ ಬೇರೆ. ಮೇಲ್ನೋಟದ ಗಡ್ಡೆ ಬರೋದು ಆಗಬಾರ್ದಂತ ದೇವಾನ ಮತ್ತು ಕೂತಿರ್ತೇವೆ ಅಷ್ಟೇನೆ. ನಾವು ಕೂತಿರೋ ಚರ್ಮ ಆ ಕೃಷ್ಣಾರ್ಜುನೇ ಹೊಡೆದು ತಂದಿರ್ತಾನೆ, ಬೇಟೆಯಾಡಿ ಹೊಡೆದ್ರೆ ತಪ್ಪಲ್ಲ. ಈ ವೀರಪ್ಪನ ನೋಡಿದಾಗ ಹೊಡೆದ್ರೆ ತಪ್ಪದು ಒಂದು, ಇವ್ ಜಿಂಕೆಗೋಸ್ಕರ ಚರ್ಮಕ್ಕೋಸ್ಕರ ಆನೆಗೋಸ್ಕರ ಕೊಂದ್ರೆ ತಪ್ಪದು ಒಂದು, ಆನೆ ಸತ್ತೋಗಿದ್ರೆ ಅಂತ ತಗೊಂಡ್ರೆ ತಪ್ಪಲ್ಲ, ಆನೆಯನ್ನು ಕೊಂದು ತಗೊಳ್ಳೋದೆಲ್ಲ ಭಾರಿ ತಪ್ಪದು ಒಂದು. ನಮ್ಮ ಹಿಂದಿನ ಕಾಲದ ಜನ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ನೀವು ಉಪಯೋಗಕ್ಕೆ ವಸ್ತುಗಳು ಬಂದಿರಬೇಕು, ಪ್ರಾಣಿ ಹತ್ಯೆ ಆಗಿರಬಾರ್ದು, ಪ್ರಾಣಿ ಹಿಂಸೆ ಆಗಬಾರ್ದು. ಇವತ್ತು ಅದ್ಯಾವುದೂ ಇಲ್ಲ, ಅದಕ್ಕೊಂದು ಮಾರ್ಕೆಟ್ ಇದೆ ಅಂದರೆ ಬೈ ಹುಕ್ಕಾರಕ್ಕೆ ಅದು ತರೋದು ಮಾರಿಬಿಡೋದು ಅಷ್ಟೇ. ಆ ಕಾಲದೊಳಗೆ ಎಂಥ ಎಚ್ಚರಿಕೆ ನಾರದರು ಕೊಡ್ತಾರೆ, ಧರ್ಮರಾಜನ ಕುತೂಹಲ ಹೇಗಿತ್ತು, ಅರ್ಜುನ ಸಾಮರ್ಥ್ಯ ಹೇಗಿತ್ತು, ನಾರದರು ಹೇಳಿದರು ಹೇಗೆ, ಎಲ್ಲ ಪರಿಸ್ಥಿತಿ ಶಾಂತವಾಗಿ ಬಿಟ್ಟು ಹಾಗೆ ಮುಂದೆ ನೋಡಲಿಕ್ಕೆ ಬರುತ್ತೆ ಅಂತ ಹೇಳಿ ಸಮಾಧಾನ ಹೊಂದಿಬಿಟ್ರಂತೆ. ಅಲ್ಲಿಗೊಂದು ಘಟ್ಟ ಆಯಿತು. ಇನ್ನು ನಾಳೆ ದಿವಸ ಭಾರಿ ದೊಡ್ಡ ಪ್ರಮುಖವಾದ ಘಟ್ಟ, ಭೀಮಸೇನ ಅಜಗರ ಪ್ರಶ್ನೆ ಬರ್ತದಲ್ಲ, ರೋಡ್ ಹೆಬ್ಬಾವ ಒಂದು ಭೀಮನ ಹತ್ತಿರ ಬರೋ ಪ್ರಸಂಗ, ಭೀಮ ಅಜಗರದ ಒಂದು ಇದು, ಧರ್ಮರಾಜ ಹೇಳ್ತಕ್ಕಂತಹ ಅಜಗರನ ಪ್ರಶ್ನೆ ಕೊಡ್ತಕ್ಕಂಥ ಉತ್ತರ ಮೊದಲು ಅನೇಕ ವಿಚಾರಗಳಿದೆ. ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರಿ, ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಸರಸ್ವಧಾಂನಾ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯಿ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅರ್ಜುನ ನಿವಾತ ಕವಚರು ಕಾಲಕೇವರನ ಸಂಹಾರ ಮಾಡಿಬಿಟ್ಟು ತನ್ನ ಪಾಶುಪತಾಸ್ತ್ರಾದಿ ಸಂಪತ್ತಿನ ಸದುಪಯೋಗವನ್ನು ಮಾಡಿಕೊಡ್ತಾ ಇದ್ದಾನೆ. ಪಾಶುಪತಾಸ್ತ್ರ ಅತ್ಯಂತ ಶ್ರಮದಿಂದ ಸಂಪಾದನೆ ಮಾಡಿದಂಥ ಅಸ್ತ್ರ, ಅದನ್ನು ದುಷ್ಟರ ನಿಗ್ರಹದ ಮೂಲಕವಾಗಿ ಅರ್ಜುನ ಸಾರ್ಥಕ ಮಾಡಿಕೊಡುತ್ತಾನೆ. ಇದರಿಂದ ಕಲಿಬೇಕಾದ ಪಾಠ ಇದು. ನಮಗಿರ್ತಕ್ಕಂಥ ಐಶ್ವರ್ಯಾದಿಗಳು ಏನಿರುತ್ತೆ ಅದನ್ನು ಸಾರ್ಥಕ ಮಾಡ್ಕೋಬೇಕು. ತುಂಬ ನಿರರ್ಥಕ ಮಾಡಿಕೊಳ್ಳೋ ಜನಗಳೇ ಜಾಸ್ತಿ. ಅದು ಸಾಧನೆ ಆದ್ದರಿಂದ ಮತ್ತು ಮಾಡಿದ ಅಡಿಗೆ ಖರ್ಚಾಗದೆ ಹೋದರೆ ಮಾಡಿದ್ದು ವೇಸ್ಟ್. ಅದು ದುಡಿದ ಹಣ ಸದ್ವಿನಿಯೋಗವಾಗದೆ ಹೋದರೆ ಅದು ವೇಸ್ಟೇ. 99% ಜನ ಅದನ್ನು ಅನಾಥರನ್ನಾಗಿ ಬಿಟ್ಟು ಹೋಗ್ತಾರೆ. ಅದು ಸಾಮಾನ್ಯವಾಗಿ ದುರ್ವಿನಿಯೋಗವಾಗುತ್ತೆ. ಸಮಾಜಕ್ಕೂ ಇಲ್ಲ, ತನಗೂ ಇಲ್ಲ, ದೇವರಿಗೆ ತಲುಪಲೂ ಇಲ್ಲ, ಸರ್ವನಾಶಕ್ಕೆ ಅದು ನಾಂದಿ ಆಗೋದು. ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳ ಕಥೆ ಕೇಳಿದಾಗ, ಋಷಿಗಳ ಮುನಿಗಳ ಕಥೆ ಕೇಳಿದಾಗ, ಅವರ ನಮ್ಮಲ್ಲಿ ಏನು ರಿಸೋರ್ಸಸ್ ಇರುತ್ತೆ, ಹೆಚ್ಚಿದ್ದು ಕಡಿಮೆ ಉಪಯೋಗಿಸೋದಕ್ಕಿಂತ ಕಡಿಮೆ ಇದ್ದು ಪೂರ್ತಿ ಉಪಯೋಗಿಸೋದು ಜಾಣತನ ಅದು. ಅದನ್ನೇ ಯೋಗ ಕರ್ಮಸು ಕೌಶಲಂ ಅಂತ ಕರೆಯೋದು. ಇದನ್ನು ಸಾಧನೆ ಮಾಡೋದಕ್ಕೆ ನಮಗೆ ವಸ್ತು ಮುಖ್ಯ ಅಲ್ಲ, ಆ ವಿನಿಯೋಗ ಮಾಡತಕ್ಕಂತಹ ದಾರಿ ಮುಖ್ಯ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಅರ್ಜುನನ ಸಾರ್ಥಕ ಮಾಡಿಕೊಂಡ, ಭೂಲೋಕಕ್ಕೆ ಮರಳಿದ. ಅಲ್ಲಿ ತನ್ನ ಇವರಿಗೆಲ್ಲ ತನ್ನ ವಿಷಯವನ್ನು ತಿಳಿಸಿದ. ಅವರು ಭಾರಿ ಸಂತೋಷಪಟ್ಟಿದ್ದಾರೆ. ಅರ್ಜುನನ ಸಾಧನೆ ಏನು ಕೊರತೆಗಳನ್ನು ಹೊಂದಿತ್ತು ಅದೆಲ್ಲವನ್ನೂ ಕಳ್ಕೊಂಡಂತೆ ಆಯ್ತು ಈಗ. ಆದರೆ ಧರ್ಮರಾಜಾದಿಗಳು ಮಧ್ಯ ಮಧ್ಯ ಸಂಪಾದನೆ ಮಾಡ್ತಾನೆ ಹೋಗ್ತಾರೆ. ಮೊದಲಿನಿಂದ ಕೊನೆವರೆಗೂ ಒಂದೇ ರೀತಿಯಾಗಿದ್ದಂಥ ವ್ಯಕ್ತಿ ಎಂದರೆ ಭೀಮಸೇನ ಒಂದೇ. ಇಲ್ಲದನ್ನು ಸಂಪಾದನೆ ಮಾಡಿದ್ದೂ ಅಲ್ಲ, ಇರೋದನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಅಂತ ಇಲ್ಲವೇ ಇಲ್ಲ. ದುರ್ಯೋಧನಾದಿಗಳ ದಮನಕ್ಕೆ ಈಗಾಗಲೇ ಬಕ ಹಿಡಿಂಬಾದಿಗಳ ಸಂಹಾರವನ್ನು ಮಾಡುತ್ತಾ ಭೀಮಸೇನ ತನ್ನ ಸಂಪೂರ್ಣವಾದ ಬಾಹುಬಲ ಜ್ಞಾನಬಲಾದಿಗಳನ್ನು ಪೂರ್ಣ ವಿನಿಯೋಗ ಮಾಡಿಕೊಂಡಿದ್ದಾನೆ. ಈಗ ಅವರು ವಾಸ ಮಾಡ್ತಾ ಇದ್ದಾರೆ. ಅರ್ಜುನ ಬಂದಾದ ಮೇಲೆ ಕುಬೇರನಿಗೆ ಇನ್ನೂ ಖುಷಿಯಾಯಿತು ಪಾಪ. ಆತ ಅರ್ಜುನ ಮೇಲೆ ಒಂದು ವಿಶೇಷ ಪ್ರೀತಿ. ಕಾರಣ ಏನು ಅಂದರೆ, ಆತ ಶಿವನಿಂದ ಪಾಶುಪತಾಸ್ತ್ರ ಸಂಪಾದನೆ ಮಾಡಿದ್ದಾನೆ. ಕುಬೇರನಿಗೂ ಶಿವನಿಗೂ ಭಾರಿ ಸಂಬಂಧ. ಅದಕ್ಕೇನೆ ಕುಬೇರನ ಈಶ್ವರನಿಗೆ ಧನಪಸಕ ಅಂತಾನೆ ಹೆಸರು. ಧನಪಸಕ ರಾಜ ಅಂತ ಕುಬೇರನ ಹೆಸರು. ಜೊತೆಗೆ ಶಿವನಿಗೆ ರಾಜರಾಜ ಸಖ ಅಂತಾನು ಹೆಸರು. ಅವರಿಬ್ಬರು ಭಾರಿ ಆತ್ಮೀಯರಂತೆ. ಅದು ಕಾರಣ ದಿಕ್ಕು ಹತ್ತಿರ ಇರೋದು. ಅದು ಒಂದು ಅಲಕಾಪುರ ಕೈಲಾಸ ಪರ್ವತ ಜೊತೆಗಿರೋದು ಹೆಚ್ಚು ಕಡಿಮೆ. ಜೊತೆಗೆ ಉತ್ತರ ದಿಕ್ಕಿನ ಅಧಿಪತಿ, ಅದು ಈಶಾನ್ಯ ದಿಕ್ಕಿನ ಅಧಿಪತಿ. ಅವ್ರ ದಿಕ್ಕಿನ ಅಧಿಪತಿಗಳು ಕೂಡ ಹತ್ತಿರದಲ್ಲೇ ಇರೋರು. ಆದರೆ ಸಮ ಮಾತ್ರ ಅಲ್ಲ, ಇದುರದೇವರು ತುಂಬ ಮೇಲಿರ್ತಕ್ಕಂಥವ್ರು. ಕುಬೇರ ಅವರಿಗೆ ಭಾರಿ ಕಡಿಮೆ, ಆದರೆ ತುಂಬ ಗೌರವದಿಂದ ಇದ್ದವನು. ಅವರ ಅನುಗ್ರಹ ಅರ್ಜುನ ಸಂಪಾದನೆ ಮಾಡಿದ್ದರಿಂದ ಇನ್ನೂ ವಿಶೇಷವಾದ ವಿಶ್ವಾಸ ಬಂತು. ಅವರೆಲ್ಲ ಮತ್ತೆ ಕೇಳಿಕೊಂಡ, ಇಲ್ಲೇ ಇರಿ ಅಂತ ಕೇಳಿದಾಗ ಅವ್ರು ಮತ್ತೆ ಅಲ್ಲೇ ಇದ್ರಂತೆ. ಪುನಃ 4 ವರ್ಷ ಕಳೀತಾ ಇದೆ. ಎಷ್ಟು ವರ್ಷ ಕಳೆದಾರೆ ಲೆಕ್ಕ ಹಾಕಿ, ಈಗಾಗಲೇ ಸರಿಯಾಗಿ 8 ವರ್ಷಗಳ ಕಾಲ ಮುಗಿದೋಯ್ತು. ಅವರು ವನವಾಸ ಅಂತ, ದೊಡ್ಡವರಿಗೆ ವನವಾಸ ಅಂತ ಹೇಳಿದರೆ ದುಃಖ ಕಾರಣವಾಗೋದೇ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಅಲ್ಲಿ ಇದ್ದ ಕಾಲಕ್ಕೇನೆ ಧರ್ಮರಾಜ ಯಥಾಪ್ರಕಾರ ದಾನ ಧರ್ಮಾದಿಗಳನ್ನು ಮಾಡಿಕೊಂಡೇ ಇದ್ದಾನೆ. ಆಗ ಒಂದು ಪ್ರಸಂಗ ಒದಗಿದೆ. ಭೀಮಸೇನ ಅವರಿಗೆಲ್ಲ ಹೇಳ್ತಾ ಇದ್ದಾನೆ, ಅಣ್ಣ ಈ ರೀತಿ ನಾವು ಈ ಕಾಲ ಕಳೆಯೋದು ಸರಿಯಲ್ಲ, ನಾವು ಮಾಡಲಿ ಕೆಲಸ ತುಂಬ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ನಾಕೃತ್ವ ವಾಸುದೇವಾಜ್ಞಾ ನೈವ ಶತ್ರೂನ್ ಅನುತ್ಸಾಧ್ಯ ನಾನಾದಾಯ ಮಹದ್ಯಶಃ ನಾಕೃತ್ವ ವಾಸುದೇವಾಜ್ಞಾಂ ರಾಜ್ಞಾ ಮುಖ್ಯಾಗತಿರ್ಭವೇ. ಮತ್ತೊಂದು ಒಳ್ಳೆ ಸುಭಾಷಿತ ಇದೆ. ನೈವ ಶತ್ರೂನ್ ಅನುತ್ಸಾಧ್ಯ ನಾ ಅನಾದಾಯ ಮಹದ್ಯಶಃ ನಾ ಅಕೃತ್ವ ವಾಸುದೇವಾಜ್ಞಾಂ ರಾಜ್ಞಾ ಮುಖ್ಯಾಗತಿರ್ಭವೇ. ನಾವು ಈ ರೀತಿ ಸುಖ ಪಟ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅನೇಕರು ತಪ್ಪೋದನ್ನು ಭೀಮಸೇನ ತೋರಿಸ್ತಾ ಇದ್ದಾರೆ. ಎಲ್ಲ ಅನುಕೂಲ ಇದೆ ಅಂತ ಹೇಳಿದ್ರೆ ಸಾಧನೆ ಚೆನ್ನಾಗಿ ಮಾಡಬೇಕು ಅಂತ ಅರ್ಥ. ಕಾರಿ ಪೆಟ್ರೋಲ್ ಇದೆ, ಬ್ರೇಕ್ ಇದೆ, ಎಲ್ಲ ರಿಪೇರಿ ಎಲ್ಲ ಆಗಿಬಿಟ್ಟಿದೆ, ಮರಗಳಲ್ಲಿ ನಿಲ್ಲಿಸ್ಕೊಂಡ್ಬಿಟ್ರೆ ಪ್ರಯಾಣ ಮಾಡಬೇಕಾದ್ರೆ ಅದು ಕೂಡ ಏನು ಪ್ರಯೋಜನ ಇಲ್ಲ, ಅದರಿಂದ ವ್ಯರ್ಥ ಅಷ್ಟೇ. ಆ ಗುರಿಯನ್ನು ಸಾಧಿಸಬೇಕು. ಎಷ್ಟೋ ಜನ ಇರ್ತಾರೆ, ಮಗನಿಗೆ ಮದುವೆ ಆಯಿತು, ಮಗಳಿಗೆ ಮದುವೆ ಆಯಿತು, ಕೆಲಸ ಸಿಕ್ತು, ರಿಟೈರ್ ಆಯಿತು, ಆರಾಮಾಗಿದ್ದೇನೆ, ಮಲ್ಕೊಂಡು ಇದ್ದು ಹೊಡೆದ್ಬಿಡ್ತಾರೆ. ಅಲ್ಲ, ಈಗಲಾದರೂ ಒಳ್ಳೆ ಸಾಧನೆ ಮಾಡಬಹುದಲ್ಲ, ಎಷ್ಟೋ ಪಾಠ ಪ್ರವಚನಗಳಿಂದ ಒಳ್ಳೆ ಜ್ಞಾನ ಪಡಿಬಹುದು. ಮೊದಲು ಪಡಿಬೇಕು, ಆಗಂತೂ ಕಮಿಟ್ಮೆಂಟೇ ಇಲ್ಲ ಅಂತ ಹೇಳಿದರೆ ಎಷ್ಟು ಅನುಕೂಲ ಅದು ಬಂತು. ಆದರೆ ಅದನ್ನು ಪೂರ್ತಿ ಹಾಳು ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ಭೀಮಸೇನ ಹೇಳಿದ ಮಾತು ತುಂಬ ಮುಖ್ಯವಾದದ್ದು. ಇದು ಕುಬೇರನ ಪಟ್ಟಣ ಇರಬಹುದು, ಎಲ್ಲ ಅನುಕೂಲತೆಗಳಿರಬಹುದು, ಆದರೆ ನಮ್ಮ ಕೆಲಸ ಇಲ್ಲಿಲ್ಲ, ಈಗ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ನಾಕೃತ್ವ ವಾಸುದೇವಾಜ್ಞ ದೇವರ ಮಾತನ್ನು ನಡೆಸಬೇಕು. ನಾವು ಸರ್ಕಾರಿ ಆದೇಶ ಸ್ಟಾರ್ಟ್ ಅಂದರೆ ಹೇಗೆ ಸ್ಟಾರ್ಟು ಆ ಥರ ಲೀವಲ್ಲಿ ಇರ್ತಾರೆ, ಸ್ಟಾರ್ಟ್ ಇಮಿಡಿಯೇಟ್ ತಕ್ಷಣ ಹೊರಟುಬಿಡ್ತಾನೆ. ಆ ಕಡೆ ಮದುವೆಗೆ ಅಂತ ಬಂದಿರ್ತಾನೆ, ಮಿಲಿಟರಿಯಿಂದ ವಾಪಸ್ ಬಂದಿರ್ತಾನೆ, ಇನ್ನು ಮದುವೆ ಆಗ್ತಿರುವಾಗ ನಾಳೆ ಮದುವೆ, ಇವತ್ತು ಕಾಲ್ ಬಂದರೆ ತಕ್ಷಣ ಹೊರಟುಬಿಡ್ತಾನೆ, ಇರಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ಕಾರದ ಆದೇಶದ ಮುಂದೆ ವೈಯಕ್ತಿಕ ಸುಖ ಲಾಲಸೆಗಳು ಏನಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ದೇವರ ಅಪ್ಪಣೆ ಇದೆ, ರಾಜ ಹೀಗೆ ಬದುಕಬೇಕು ಅಂತಿದೆ, ಕ್ಷತ್ರಿಯರ ಜೀವನ ಕ್ರಮ ಹೀಗೆ ಅಂತ ಇದೆ, ಅದನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಏನು ಕ್ಷತ್ರಿಯರ ಜೀವನ ಕ್ರಮ ಅಂದರೆ, ನೈವ ಶತ್ರುವಿನ ಅನುತ್ಸಾಧ್ಯ ನಾ ಅನಾದಾಯ ಮಹದ್ಯಶಃ, ಶತ್ರುಗಳನ್ನು ನಾಶ ಮಾಡಬೇಕು. ಇದು ರಾಜರೇ ಅದಕ್ಕೋಸ್ಕರ, ಅದಕ್ಕೆ ಹೇಳಿ ಕ್ಷತ್ರಿಯ ಅಂತ ಹೇಳಿದರೆ ಕ್ಷತತ್ರಾಣಾಧಿ ಕ್ಷತ್ರಿಯ, ಜನರ ನೋವನ್ನು ಪರಿಹಾರ ಮಾಡಬೇಕು. ಜನರಿಗೆ ನೋವು ಬರೋದು ಯಾರಿಂದ? ಶತ್ರುಗಳಿಂದ. ನೋಡಿ, ಅವನೊಬ್ಬನ ಹಿಡಿದಕ್ಕೆ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ? ಆ ಸರ್ಕಾರದ ಕರ್ತವ್ಯ ಕೇಳ್ತಾರೆ. ಯಾಕೆ ಕಳ್ಳನ ಹಿಡಿದಲ್ಲಿ ಯಾಕೆ ಹಿಡಿದಿಲ್ಲ? ಸರ್ಕಾರ ಕೇಳ್ತಾರೆ, ಜನ ಕೇಳೋದಿಲ್ಲ. ಸರ್ಕಾರದ ಕರ್ತವ್ಯ ರಕ್ಷಣೆ ಕೊಡಬೇಕಾದ್ದು, ಅನ್ನ ನೀರು ರಕ್ಷಣೆ ಇದೆಲ್ಲ ಸರ್ಕಾರದ ಮೂಲಭೂತವಾದಂಥ ಕಾರ್ಯಗಳಿವೆ. ಆ ದೃಷ್ಟಿಯಲ್ಲಿ ದೈವಶತ್ರುಡನು ಸಾಧ್ಯ, ಶತ್ರುಗಳನ್ನು ನಾಶ ಮಾಡದೆ ಹೋದರೆ ನಾವು ದೇವರಪ್ಪಣೆ ಪಾಲಿಸಿದಾಗಲ್ಲ. ನಾ ಅನಾದಾಯ ಮಹದ್ಯಶಃ, ತುಂಬ ಕೀರ್ತಿಶಾಲಿಗಳಾಗಬೇಕು. ಸ್ವಲ್ಪ ಕೀರ್ತಿಶಾಲಿಗಳಲ್ಲ, ತುಂಬ ಕೀರ್ತಿಶಾಲಿಗಳಾಗಬೇಕು. ತಮ್ಮ ತಮ್ಮ ಫೀಲ್ಡಲ್ಲಿ ಏನಿರ್ತಾರೆ ಅದರಲ್ಲಿ ನಿರ್ವಂಚನೆಯಿಂದ ಮುಂದೆ ಬರಬೇಕು. ಅದು ಪ್ರತಿಷ್ಠೆಗಲ್ಲ, ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದರ ಸಂಕೇತ ಅಷ್ಟೇ ಇದು. ತನ್ನ ಕರ್ತವ್ಯವನ್ನು ಮಹತ್ ಕೀರ್ತಿ, ತುಂಬ ಜನ ಕೀರ್ತಿ ಅಂತ ತಕ್ಷಣ ಲೋಕದೃಷ್ಟಿ ಕಂಡ ಕಾಣುತ್ತದು. ಕೀರ್ತಿ ಅವೆಲ್ಲ ಪ್ರತಿಷ್ಠೆ ಸಮ್ಮಾನಗಳಲ್ಲಿ ಯಾತಕ್ಕೋಸ್ಕರ ಇದು? ಈ ಲೋಕದಲ್ಲಿ ಕೀರ್ತಿ ಬರುತ್ತೆ, ಏನು ಬಹಳ ದೊಡ್ಡ ಹೆಸರು ಬರುತ್ತೆ, ಬಂದ್ರೇನು ಬಿಟ್ಟರೇನು, ಇದಕ್ಕೆ ಯಾಕೆ ಮನುಷ್ಯ ಒದ್ದಾಡಬೇಕು ಅಂತ ಕೇಳಿದರೆ ಅಲ್ಲಿ ಕೀರ್ತಿ ಮುಖ್ಯ ಅಲ್ಲ. ಶಾಸ್ತ್ರ ಹೇಳುತ್ತೆ ಅವ್ರು ಎಷ್ಟು ಕೀರ್ತಿ ಸಂಪಾದನೆ ಮಾಡಿರ್ತಾನೋ ಅವನ ಕೀರ್ತಿ ಭೂಲೋಕದ ಎಲ್ಲಿವರೆಗೂ ಪ್ರಸಾರದಲ್ಲಿರುತ್ತೋ ಅಲ್ಲಿವರೆಗೂ ಅವರು ಸ್ವರ್ಗಾದಿ ಲೋಕದಲ್ಲಿ ವೈಭವದಿಂದ ಇರ್ತಾನೆ. ಅದಕ್ಕೆ ಕೀರ್ತಿಯ ಕಥೆ ಬರೋದು, ಕೀರ್ತಿ ನಡೆಯೋದು ಈ ದೃಷ್ಟಿಯಿಂದ. ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ. ಅದ್ರ ಇಂಪ್ಯಾಕ್ಟ್ ಆ ರೀತಿ ಉಳಿಯುತ್ತೆ. ಬರೀ ಹೆಸರಾಗೆ ಉಳಿಯೋದು, ಚಪ್ಪಾಳೆಗಳಿಗೆ ಮುಕ್ತಾಯ ಆಗಬಾರ್ದದು ಒಂದು. ಅದು ಫಲಿತಾಂಶ ಒಳ್ಳೆ ಮಾರ್ಕ್ಸ್ ಬಂತೆ, ಅದಕ್ಕೆ ಒಂದು ಒಳ್ಳೆ ಕೆಲಸ ಸಿಗುತ್ತವನೇ ನಾಳೆ. ಆದರೆ ಇನ್ನೂ ಮೇಲ್ಮೇಲೆ ಹೋಗ್ತಾನೆ. ಬರೀ ಮಾಸ್ಕ್ ಹಾಕೊಂಡು ಕೂತ್ಕೊಂಡು ಏನು ಪ್ರಯೋಜನ? ಅದರಿಂದ ನಾನು ಫಸ್ಟ್ ಆಗದ ಮನೇಲೆ ಕೂತ್ಕೊಂಡು ಏನು ಉಪಯೋಗ ಇಲ್ಲ, ಸಾಧಿಸ್ಬೇಕದು. ಅದೇ ದೃಷ್ಟಿಯಿಂದ ಮನುಷ್ಯನ ಗುರಿ ಕೀರ್ತಿ ಸಂಪಾದನೆ ಅಂತ ಹೇಳಿದರೆ, ನೋಡಿ, ಹಣ ಸಂಪಾದನೆ ನಶ್ವರ, ಕೀರ್ತಿ ಸಂಪಾದನೆ ಶಾಶ್ವತ. ಅದಕ್ಕೆ ಕೀರ್ತಿಯಿಂದ ಅಮರರಾಗೋದು ಅಂತ ಕರೀತಾರೆ. ಅಮರರಾಗೋದು, ದೇಹ ಹೋಗುತ್ತೆ, ಕೀರ್ತಿ ಉಳಿಯುತ್ತಾದ್ದರಿಂದ ದೇಹ ಹೋಗುತ್ತೆ ಅಂತ ಹೇಳಿ ಕೀರ್ತಿನೂ ಕಳ್ಕೊಳ್ಳೋ ರೀತಿ ಮನುಷ್ಯ ಬದುಕಬಾರದು. ಅಪಕೀರ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನರಕಾದಿಗಳನ್ನು ಅನುಭವಿಸ್ತಾನೆ. ಯಾರೋ ಹೇಳ್ತಾರೆ ಅವನು ಅಂದರೆ ಅವನ ಹೆಸರು ಹೇಳಬೇಡಿ ಅಂತ ಪಾಪಿ ಅಂತ ಬೈತಾರಲ್ಲ, ಈ ದುಃಖ ಅವ್ರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತಂತ. ಒಳ್ಳೆಯವರು ಇರ್ತಾರೋ ಅವರ ಭಾರಿ ಒಳ್ಳೆಯವರು ಅಂತ ಹೇಳ್ತಾ ಅವನ ಕೀರ್ತಿ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ಲಿ ಕಥೆ ಹೇಳ್ತಾರೆ ಇಂದ್ರದ್ಯುಮ್ನ, ಅಲ್ಲೇ ಕಥೆ ಬರೋದು. ಇಂದ್ರದ್ಯುಮ್ನ ತೊಂಬನ ಕಥೆ ಹೇಳ್ತಾರೆ. ಒಳ್ಳೆ ರಾಜ ಅವನು, ಭಾರಿ ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡಿ 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 ಸದ್ಗತಿಯನ್ನು ಪಡಿತಾನೆ, ತುಂಬ ಮೇಲೆ ಹೋಗ್ತಾನೆ. ಒಂದು ಕಾಲ ಬಂತು, ಅವ್ರು ಹೇಳ್ತಾರೆ ನಾಳೆ ನಿನ್ನ ಕಥೆ ಮುಗೀತು ಅಂತ ಹೇಳ್ತಾರೆ. ನಿನ್ನ ಮುಗೀತು, ಪುಣ್ಯದ ಕಥೆ ಲೆಕ್ಕ ಮುಗೀತಿನ್ನ, ಭೂಲೋಕಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿದ್ರೆ ಇಂದ್ರದ್ಯುಮ್ನಿಗೆ ಸ್ವಲ್ಪ ನಿರಾಶೆಯಾಯಿತು. ಅಂಥ ಒಂದು ಸ್ವರ್ಗದ ವೈಭವ, ಅದನ್ನು ಬಿಟ್ಟು ಹೋಗೋದು ಅಂತ. ಬೆಂಗಳೂರಿಗೆ ಬಂದು ಟ್ರಾನ್ಸ್ಫರ್ ಆದರೆ ಲಂಕ ಸಂಕಟ ಹೊಡೆದು ಬಿಡ್ತಾನೆ, ಏನಾದರೂ ಉಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಂಥ ಹೊತ್ತಿನೊಳಗೆ ಸ್ವರ್ಗಲೋಕದಿಂದ ವಾಪಸ್ ಹೋಗಬೇಕಲ್ಲ, ನನ್ನ ಕೀರ್ತಿ ಮುಗಿದೋಯ್ತಾ ಅಂತ ಕೇಳ್ತಾನೆ. ಮುಗಿದೋಗಿದ್ದಾನೆ, ಲೆಕ್ಕ ಪ್ರಕಾರ ಕೀರ್ತಿ ಉಳ್ಕೊಂಡಿಲ್ಲ ಅಂತ ಹೇಳ್ತೇನೆ. ಕೀರ್ತಿಯೆಲ್ಲ ಹೇಗೆ ಬ್ಯಾಂಕಲ್ಲಿ ಸುಮ್ ಸುಮ್ಮನೆ ಕೇಳಿದಾಗೆಲ್ಲ ದುಡ್ಡು ಕೊಡೋದಿಲ್ಲ, ಬೈತು ಪೈ ಲೆಕ್ಕ ಇಟ್ಟಿರ್ತಾರೆ. ಅಕೌಂಟ್ ಇದ್ರೆ ಕೊಡ್ತಾರೆ, ಅಮೌಂಟ್ ಇಲ್ಲದವರು ಕೊಡೋದಿಲ್ಲ. ಅದು ಪುಣ್ಯದ ಲೆಕ್ಕ, ಇಲ್ಲಿ ಬ್ಯಾಂಕಿನ ಹಣದ ಲೆಕ್ಕ ಹೇಗೆ ಮಾಡ್ತಾರೋ ಸ್ವರ್ಗದಲ್ಲಿ ಪುಣ್ಯದ ಲೆಕ್ಕ ಇಟ್ಟಿರ್ತಾರೆ. ಅದು ಮುಗಿದಷ್ಟೇ ತಳ್ಳಿಬಿಡ್ತಾರೆ, ಮುಗಿದ ಇಮ್ಮಿಡಿಯೇಟಾಗಿ ವಾಪಸ್ ಬರಬೇಕು. ಎಲ್ಲ ಮುಗಿದೋಗ್ತೇನೆ, ಯಾಕೆ ಏನು ಉಳ್ಕೊಂಡಿಲ್ಲ, ಕಷ್ಟ ಹೋಗಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೆ ತಯಾರಾಗ್ತಾನೆ. ಒಂದು ಮಾತು ಹೇಳ್ತಾರೆ, ನೋಡು ನಿನ್ನ ಕೀರ್ತಿ ಏನಾರಿದೆ ಅಂತ ಮತ್ತೆ ತೋರಿಸೋದಾದರೆ ಮತ್ತೆ ವಾಪಸ್ ಕರ್ಕೊತೀವಿ ಅಂತ ಹೇಳಿದರು. ಇನ್ನು ನಿನ್ನ ಕೀರ್ತಿ ಉಳ್ಕೊಂಡಿದೆ ಅಂತ ಅಕಸ್ಮಾತ್ ನಿನಗನಿಸಿ ಅದಕ್ಕೆ ದಾಖಲೆ ತಂದರೆ ನಾ ಮತ್ತೆ ಮೇಲೆ ಕರ್ಕೋತೀವಿ ಅಂತ ಹೇಳಿದ ತಕ್ಷಣ ಭೂಲೋಕಕ್ಕೆ ಹೊರಟ. ಎಲ್ಲ ಅವನಿಗೆ ಅನಿಸುತ್ತ ತುಂಬ ಪುಣ್ಯ ಕಾರ್ಯ ಮಾಡಿದ್ದೇನೆ, ಅಷ್ಟು ಬೇಗ ಹೇಗೆ ಮುಗಿತು? ಲಕ್ಷಾಂತರ ರೂಪಾಯಿ ಎಫ್ ಡಿ ಇಟ್ಟು ಇಟ್ಟವನು ಇದಕ್ಕಿಂತ ನೋ ಇದಕ್ಕಿಂತ ಬ್ಯಾಲೆನ್ಸ್ ಇಲ್ಲ ಅಂತ ಬಂದರೆ ಎಷ್ಟು ಗಾಬರಿ ಆಗಬೇಡ. ಅವನು ಅನ್ಕೊಂಡಿದ್ದ ಮುಗಿದ್ರೆ ಬರಲಕ್ಕೆ ದುಃಖ ಇಲ್ಲ, ತುಂಬ ಮಾಡಿದ್ದೇನೆ ಅಂತ ಅವನಿಗೆ ಅನಿಸಿತ್ತು. ಪಾಪ ಎಲ್ಲ ಲೆಕ್ಕ ತಪ್ಪಿದೆ ಅಂದ್ಕೊಂಡು ಹೋದಂತೆ ಎಲ್ಲರನ್ನು ಕೇಳ್ತಾ ಹೋಗ್ತಾನೆ, ತನ್ನ ರಾಜ್ಯಕ್ಕೆ ಹೋಗ್ತಾನೆ, ಎಲ್ಲರನ್ನು ಕೇಳ್ತಾ. ಇಂದ್ರದ್ಯುಮ್ನ ಅಂತ ರಾಜ ಇದ್ದ ಗೊತ್ತಾ ಅಂತ ಕೇಳಿದಾರಂತೆ. ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು, ಪುಣ್ಯಕಾರ್ಯ ಇಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ, ನಮ್ಗೆ ಯಾವಾಗಲೋ ಇದ್ದಂತೆ, ನಮಗೇನು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಆ ಊರಿನ ಹಳಬರು ಹುಡ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಇತಿಹಾಸ ಸಿಗಬೇಕಾದ್ರೆ ಚಿಕ್ಕವ್ರನ್ನ ಕೇಳ, ದೊಡ್ಡವ್ರನ್ನ ಕೇಳ್ತಾರೆ, ಹಿಂದಿನೆಲ್ಲ ಜ್ಞಾಪಿಸ್ಕೊಂಡು ಹೇಳ್ತಿರ್ತಾರೋ ಅವನ್ನೆಲ್ಲ ಕೇಳ್ತಾನೆ. ಇದ್ದು ಅಂತ ಹೇಳ್ತಾರೆ, ಹೀಗೆ ಸದ್ಯಕ್ಕೆ ಅವನದೇನು ಉಳಿದಿಲ್ಲ ಅಂತ ಅಷ್ಟೇ ಹೇಳಿಬಿಟ್ರು. ಸರಿ, ಊರಲ್ಲಂತೂ ಏನೂ ಸಿಗಲಿಲ್ಲ. ಏನು ಮಾಡ್ತಾನೆ ಅವನು, ಹುಡುಕೊಂಡು ಋಷಿಮುನಿಗಳನ್ನು ಕೇಳ್ತಾನೆ. ಋಷಿಮುನಿಗಳನ್ನು ಕೇಳಿದ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದೇನೆ ಗೊತ್ತಾ ಅಂತ ಕೇಳಿದ್ರೆ, ಇದ್ದ ಅಂತ ಕೇಳಿದ್ದೇವೆ, ಇವತ್ತೇನು ಅಂಥದ್ದು ಉಳಿದಿಲ್ಲ, ಆಗಿನ ಕಾಲಕ್ಕೆ ಭಾರಿ ಹೆಸರು ಮಾಡಿದ್ದ ಅಂತ ಅಷ್ಟೇ ಹೇಳಿಬಿಟ್ರೆ. ಆಯಿತು, ಅವ್ರು ಕೇಳ್ತಾನೆ, ಹಾಗಿದ್ದರೆ ಅವನು ಭಾರಿ ಒಳ್ಳೆ ಕೆಲಸ ಮಾಡಿದ್ರೆ ನಾನೇ ಕೇಳಿದ್ದೇನೆ ಗೊತ್ತಿಲ್ವಾ ಅಂತ ಕೇಳಿದರೆ, ತುಂಬ ಹಣ್ಣು ಮುದುಕ ಮುನಿಗಳನ್ನ ಕೇಳ್ತಾನೆ. ಪಾಪ, ಆಗಿನ ಕಾಲ ಹಣ್ಣು ಮುದುಕರು ಅಂದರೆ 78 ಅವರೆಲ್ಲ ಕೂಡ ಸಾವಿರಾರು ವರ್ಷಗಳ ವಯಸ್ಸಾದವರು, ಅವರಿಗೆ ಅವ್ರ ಲೆಕ್ಕಕ್ಕೂ ಸಿಗದಷ್ಟು ಪುಣ್ಯ ಮುದೋಗಿತ್ತು ಅಂತ ಕೊನೆಗೊಬ್ರು ಹೇಳ್ತಾರೆ. ನೋಡು, ನಮಗೆ ಯಾರು ಮನುಷ್ಯರಲ್ಲಿ ಯಾರಿಗೂ ಸಿಗಲಿಕ್ಕಿಲ್ಲ. ಬಹುಶಃ ಒಂದು ಹಿಮಾಲಯದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಅನೇಕ ಆಮೆಗಳಿವೆ, ಅವನ್ನು ಕೇಳು ಹೇಳಿದ್ರೆ ಹೇಳ್ಬೋದು ಅಂತ ಹೇಳಿದರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಅದು. ಆಮೆಗಳು ತುಂಬಾ ವರ್ಷ ಬದುಕುತ್ತೆ ಎಂಬುದು ಸೈಂಟಿಫಿಕಲಿ ಪ್ರೂವ್ಡ್. ತೀರಾ ಸಾಮಾನ್ಯವಾಗಿ 300 ವರ್ಷ ಬದುಕುತ್ತಂತ, ಯಾವರೇಜ್ ಏಜೆ 300 ವರ್ಷ ಅಂತ ಕೆಲವರಂತೂ ಮೊನ್ನೆ ಯಾರೋ ಹೇಳಿದ್ರು 1500 ವರ್ಷದ ಹಿಂದಿನ ಆಮೆಗಳು ಬದುಕಿವೆ. 1500 ವರ್ಷ ಹಿಂದೆ ಇಂಡಿಯಾದ ಇತಿಹಾಸ ಸಿಕ್ಕಿಬಿಡುತ್ತೆ ಚಿಕ್ಕಡಿ. ಇತ್ತೀಚಿನ 100 ವರ್ಷ 1000 ವರ್ಷ ಇತಿಹಾಸ ಎದುರಿ ಬಂದಾಗ ಆಗುತ್ತೆ, ಅದಕ್ಕೆ ಬರ ಆ ಕಮ್ಯುನಿಕೇಷನ್ ಗೊತ್ತಾಗಬೇಕಷ್ಟೇ. ಅಂತ ಆಮೆಗಳೆಲ್ಲ ಇದೆ, ಒಮ್ಮೆ ಕೇಳು ಅಂತ ಹೇಳಿದ ತಕ್ಷಣ ಅಲ್ಲಿ ಹೋಗ್ತಾನೆ ಪಾಪ. ಹೋಗಿಬಿಟ್ಟು ಒಂದು ದೊಡ್ಡ ಸರೋವರ ಹೇಗಿದ್ದು ಗುರುತು ಹೇಳಿರ್ತಾರೆ, ನೋಡ್ತಾನೆ ಬೇಕಾದಷ್ಟು ಆಮೆಗಳಿದ್ದು, ಅದರಲ್ಲೂ ಕೂಡ ವಯಸ್ಸಿದೆಯಲ್ಲ ಯಥಾ ಪ್ರಕಾರ, ಅತಿ ತುಂಬ ಹಳೆಯದಾದ ಆಮೆಯನ್ನು ಕೇಳುತ್ತಾನೆ. ಹಾಗದು ಹೇಳಿತಂತೆ, ಇಂದ್ರದ್ಯುಮ್ನ ಅಂತ ಗೊತ್ತಂತ ಕೇಳಿದನಂತೆ. ಆ ಮಾತು ಕೇಳಿದ ತಕ್ಷಣ ಅದರ ಕಣ್ಣಲ್ಲಿ ನೀರು ಬಂತಂತೆ. ಪಾಪ ಹೇಳ್ತಾನೆ, ಆ ಪುಣ್ಯಾತ್ಮನ ಹೇಗೆ ಮೆರೀಲಿಕ್ಕಾಗತ್ತೆ ಅಂತ ಹೇಳಿತಂತ. ಆ ಪುಣ್ಯಾತ್ಮನ ಹೇಗೆ ಮೆರೀಲಿಕ್ಕಾಗತ್ತೆ, ಯಾತಕ್ಕೆ ಖುಷಿಯಾಯಿತು ಪಾಪ, ಅಂತೂ ಲೆಕ್ಕ ಇಟ್ಕೊಂಡಿದ್ದಾರೆ ಒಬ್ಬನಾರು ಅಂತ ಹೇಳಿದ ಖುಷಿಯಾಯಿತು. ಆಗ ಹೇಗೆ ಯಾಕೆ ಅಂತ ಕೇಳಿದರೆ, ಈ ಸರೋವರದಲ್ಲಿ ಅವೇನಾದ್ರು ಬದುಕಿದ್ದೇವಲ್ಲ, ಈ ಸರೋವರ ತೋರಿಸಿದ್ದೇ ಅವನು ಅಂತ ಹೇಳಿದ್ದಾನೆ. ಈ ಸರೋವರ ನಿರ್ಮಾಣ ಮಾಡಿಸಿದ್ದೆ ಅವನು ಪುಣ್ಯಾತ್ಮ, ಇದು ನಾವು ಬದುಕಿರೋದೇ ಅವನಿಂದ ಅಂತ ಹೇಳಿದ ತಕ್ಷಣ ಈ ಮಾತು ಕಿವಿ ಬಿಳಿತಿರೋದಕ್ಕೆ ವಿಮಾನ ಸರಂತ ಮತ್ತೆ ಬಂತಂತ. ಕುಡ್ಕೊಂಡು ಹೋಗಿಬಿಡ್ತಂತೆ ಮೇಲಕ್ಕಾಗಿ. ಇನ್ನೊಂದು ದಾಖಲೆ ಇದೆ ಅಂತ ಆಯ್ತಲ್ಲ, ಇನ್ನು ಎಷ್ಟು ದಿವಸ ಲೆಕ್ಕಾಗಿ, ಸರೋವರ ಇದೆ ಆಮೆ ಇದೆ, ಅದಿರೋವರೆಗೂ ಅವನು ಯೋಚನೆ ಇಲ್ಲೇ ಇಲ್ಲ. ಆದರೆ ಮನುಷ್ಯ ಏನು ಮಾಡ್ತಾನಾಗ, ದೀರ್ಘಕಾಲದಲ್ಲಿ ಫಲ ಕೊಡೋ ಲೆಕ್ಕ ಇಟ್ಕೋಬೇಕು. ಯಾವಾಗಲೂ ಕೂಡ ಫ್ಯಾಕ್ಟ್ರಿ ಇವತ್ತಾಗ್ತಾರೆ, ಇವತ್ತೇನು ಬರೋದಿಲ್ಲ ದುಡ್ಡು, ಬ್ಯಾಂಕ್ಲ ಕೋಟ್ಯಂತರ ಸಾಲ ತೊಗೊಂಡಿರ್ತಾನೆ, ಪ್ರಾಫಿಟ್ ಬರುವಾಗ ಸ್ವಲ್ಪ ದಿವಸ ಆದಮೇಲೆ ಸುರಿ ಮಳೆ ಆಗುತ್ತೆ ಅವ್ರಿಗೆ. ಅದು ಯಾವುದೋ ಜೋಳ ಬೀಜ ಬಿತ್ತಿಬಿಡ್ತಾನೆ, ಯಾವುದನ್ನು ಕಬ್ಬು ಹಾಕಿಬಿಡ್ತಾನೆ, ಮರುದಿವಸ ಬರೋದಿಲ್ಲ, ಸ್ವಲ್ಪ ದಿವಸ ಕಾಯ್ಬೇಕು. ತೆಂಗಿನ ಬಿಸಿ ನೆಡ್ತಾನೆ, ವರ್ಷದಲ್ಲ ಫಲ ಬರೋದಿಲ್ಲ, ಕಾಯ್ಬೇಕು. ಆಮೇಲೆ ಬಂದರೆ ಏನು ಆರಾಮ ಬರ್ತಾ ಇದೆ. ಪುಣ್ಯ ಹಾಗೆ ಎಷ್ಟೋ ಜನ ಗುಡಿಗೆ ಹೋಗ್ತಾರೆ, ಆಗಲೇ ಬಂತ ಪುಣ್ಯ ಬಂತ ಅಂದ್ರೆ ಎಮ್ಮೋ ಬರುತ್ತ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಹಾಗೆಲ್ಲ ಬರೋ ಸ್ವಲ್ಪ ಕಾಯ್ ಮೆಚೂರ್ ಆಗಬೇಕು, ಅದು ಎಫ್ಡಿ ಅವತ್ತೇ ಇಂಟ್ರೆಸ್ಟ್ ಕೊಡೋದಿಲ್ಲ, ಸ್ವಲ್ಪ ದಿವಸ ಕಾಯ್ಬೇಕು. ಪಾಲಿಸಿಗಳು ಸಾಯೋವರೆಗೂ ಕಾಯ್ಬೇಕು ಪಾಪ, ಎಷ್ಟೋ ಸಲ ಕೆಲವು ಪಾಲಿಸಿ ಸಿಗಬೇಕಾದ್ರೆ ಸಾಯೋವರೆಗೂ ಕಾಯ್ಬೇಕು, ಉಳಿದವರೇ ಸಿಗ್ತೀವಿ ಸಿಗೋದಿಲ್ಲ ಎಷ್ಟೋ ಸಲ. ಅಂದ್ರೆ ಅದರಲ್ಲಿ ವೆರೈಟಿಗಳು ಉಂಟು ಎಷ್ಟೋ. ಇದನ್ನ ಯೋಚನೆ ಮಾಡಿದರೆ ನಾವು ಪುಣ್ಯ ಫಲವನ್ನು ಹೇಗೆ ನಿರೀಕ್ಷೆ ಮಾಡಬೇಕು ಅಂದ್ರೆ ಹಾಗಿರುತ್ತೆ. ಈ ಲೆಕ್ಕ ಇಟ್ಕೊಂಡ್ರೆ ಅವ ನಮಗೆ ಗೊತ್ತಾಗುತ್ತೆ, ತುಂಬ ದೀರ್ಘಕಾಲದಲ್ಲೂ ನಮ್ಮ ಹೆಸರು ಉಳಿಬೇಕು, ಅಂಥ ಕೆಲಸವನ್ನು ಮಾಡಬೇಕು. ಅಂಥ ಹೆಸರು ಉಳಿಬೇಕಾದ್ರೆ ಬೇರೆ ಏನೇನೇ ಮಾಡಿ ಅದಕ್ಕೊಂದು ಕೊನೆ ಇದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹವಿದ್ಯತೆ. ರಾಯರು ಪವಾಡದಲ್ಲಿ ಒಂದು ದಿವಸ ನಮಗೆ ಗೊತ್ತಾಗದೆ ಹೋಗಬಹುದು, ಅವ್ರ ಗ್ರಂಥಗಳಿವೆಯಲ್ಲ, ಎಂಥ ಅತ್ಯಪೂರ್ವವಾದ ಗ್ರಂಥಗಳು, ಬದ್ಧ ಮತವರ್ಧನ, ಅದು ಜನ ಗೊತ್ತಾಗಬೇಕು. ಆ ಇದು ಯಾರೋ ಉಪಕಾರ ಮಾಡಿರ್ತಾರೆ, ಅವರಷ್ಟೇ ನೆನೆಸ್ತಾರೆ. ಆ ಗ್ರಂಥಗಳಿದೆಯಲ್ಲ, ಜ್ಞಾನ ಪ್ರಪಂಚ ಇರೋವರೆಗೂ ಬದುಕಿರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಾಶ್ವತವಾದಂತಹ ಫಲ ಪಡಿಬೇಕು. ಅವ್ರದ್ದು ಬೇರೆ ಅದರ ಮಕ್ಕಳಿಗೆ ನೋಡಿ, ಮನೆ ಕಳಿಸ್ಕೊಡಿ, ಫೈನ್ ಡೇ ವಾಪಸ್ ಹೋಗುತ್ತೆ. ಬಾಡಿಗೆ ಕೊಡು, ಬಾಡಿಗೆ ಅಂತ ತೊಗೊಂಡ್ರೆ ತೊಗೊಂಡ್ಬಿಟ್ಟೆ. ಕೊನೆಗೆ ಏನು ಹಾಕ್ಕೊಡಿ ಹೋಗುತ್ತೆ, ಅವ್ನು ಎಜುಕೇಷನ್ ಕೊಟ್ಟುಬಿಡಿ ಮುಗಿದೋಯ್ತು. ಅವ್ನು 4 ಜನ ಹೊಟ್ಟೆ ಅನ್ನ ಹಾಕ್ತಾನೆ, ಆ ರೀತಿ ಡೆವಲಪ್ ಆಗ್ತಾನೆ. ಲೋಕದಲ್ಲೂ ಕೂಡ ವಿದ್ಯೆಗಿರೋ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಕೂಡ ಜ್ಞಾನ ಸಂಪಾದನೆಗೆ ವಿಶ್ವ ಪ್ರಯತ್ನ ಮಾಡಬೇಕು. ಅದರಷ್ಟು ಫಲ ಕೊಡ್ತಕ್ಕಂಥ ವಸ್ತು ಮತ್ತೊಂದಿಲ್ಲ, ಇನ್ಯಾವುದೇ ಅಷ್ಟು ದೀರ್ಘಕಾಲ ಯಾವುದು ಬದುಕೋದಿಲ್ಲ. ಅಂಥ ಫಲ ಯಾವುದಕ್ಕೂ ಕೊಡೋ ಶಕ್ತಿ ಇಲ್ಲ. ಹೀಗೆ ಮೋಕ್ಷ ಫಲ ಕೊಡೋ ಶಕ್ತಿ ಜ್ಞಾನದ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಅತಿ ದೊಡ್ಡ ಫಲ ಕೊಡುತ್ತೆ, ದೀರ್ಘಕಾಲ ಬಾಳಿಕೆ ಬಿಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅದರ ಮಹತ್ವ ಏನು ಅಂತ ತಿಳಿಯುತ್ತೆ. ಜ್ಞಾನೇನೈವ ಪರಂಪದಂ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇವೆಲ್ಲ ಶಾಸ್ತ್ರದ ಮಾತುಗಳು. ಅರ್ಜುನ ಇಂಥ ಸಾಧನೆ ಮಾಡಿ ಬಂದಿದ್ದಾನೆ, ಇನ್ನೂ ಮಾಡೋದು ಬಾಕಿ ಇದೆ ಅಂತ ಭೀಮಸೇನ ಎಚ್ಚರಿಸ್ತಾ ಇದ್ದಾರೆ. ಅಣ್ಣ ನಾವೆಲ್ಲ ಹೋಗಬೇಕು, ದೇವರು ಕಳಿಸಿರೋದೇ ನಮ್ಮನ್ನು ಅದಕ್ಕೆ ಅಂತ ಹೇಳುತ್ತಾರೆ. ನಾಕೃತ್ವ ವಾಸುದೇವಾಜ್ಞಾಂ. ಮನುಷ್ಯ ಇನ್ನೂ ಬದುಕಿದ್ದಾನೆ ಅಂದರೆ ದೇವರು ಏನೋ ಒಂದು ಕೆಲಸ ಇಟ್ಟಿದ್ದಾರೆ ಅವನಿಂದ ಅಂತ ಅರ್ಥ. ಇದಕ್ಕೆ ಸತ್ತಿಲ್ಲ, ಇಲ್ಲದವ್ರು ದೇವರು ಕರ್ಕೊಂಡು ಹೋಗಿಬಿಡ್ತೇವೆ ಆಕಾಶ. ಇನ್ನೂ ರಿಟೈರ್ಮೆಂಟ್ ಆಗಿಲ್ಲ ಅಂದರೆ ಸರ್ವಿಸ್ ಬಾಕಿ ಉಳ್ಕೊಂಡಿದೆ ಏನೋ ಅಂತ ಅರ್ಥ. ಅದಕ್ಕೆ ಅವತ್ತಿನವರೆಗೂ ಹೇಗೆ ಲಾಸ್ಟ್ ಮೊಮೆಂಟ್ವರೆಗೂ ಕಾಯ್ತಾ ಇರ್ತಾನಲ್ಲ, ಆ ಟೈಪ್ ಅವನು ವಿಶ್ವ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾರೆ. ಮನುಷ್ಯ ಪ್ರತಿಯೊಂದು ಸರ್ತಿ ಆಪತ್ತು ಬಂದು ಬದುಕ್ತಾರೆ ಅನ್ಕೋಬೇಕಂತ. ಯಾಕೆ ಸಾಯಲಿಲ್ಲ ಅಂದರೆ ದೇವರು ಇನ್ನೂ ನನ್ನಿಂದ ಏನೋ ಮಾಡಿಸೋದು ಇಟ್ಟಿದ್ದಾನೆ. ಒಳ್ಳೆಯವನಾದರೆ ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದ್ದು ಬಾಕಿ ಇದೆ ಅಂತ ಅರ್ಥ. ಕೆಟ್ಟವರಿಗಾದರೆ ಇನ್ನೂ 4 ಮನೆ ಹಾಳು ಮಾಡಲಿಕ್ಕಿದೆ ಬಾಕಿ ಅಂತ ತಾತ್ಪರ್ಯನೇ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ನಾವು ಹೋಗಬೇಕು ಅಂತ ಹೇಳಿದ ತಕ್ಷಣ ಧರ್ಮರಾಜನ ವೈಶಿಷ್ಟ್ಯ ಇಷ್ಟೇ, ಹೇಳಿದರೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊದಲು ಕೇಳತಕ್ಕಂಥ ವ್ಯಕ್ತಿ. ಮಹಾಭಾರತದ ಇನ್ನೊಂದು ಮುಖ ಅಂದರೆ ಎಲ್ಲ ಅತ್ಯಂತ ಗಂಭೀರ ಸನ್ನಿವೇಶಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದ ಧರ್ಮರಾಜನಿಗೆ ಕುಂತಿ ಅಲ್ಲ, ಬೇರೆ ಯಾರೂ ಅಲ್ಲ, ಭೀಮಸೇನ ಕೊಡ್ತಾ ಇದ್ದಿತ್ತು. ಭೀಮಸೇನ ಹುಟ್ಟಿದ್ದೇ ಅದಕ್ಕೆ ಧರ್ಮದ ರಕ್ಷಣೆಗೋಸ್ಕರನೇ ಹುಟ್ಟಬೇಕು ಅಂತಾನೆ ಪಾಂಡುರಾಜ ಅಪೇಕ್ಷೆ ಪಟ್ಟಿದ್ದು, ಅದು ಪೂರ್ತಿ ನಡೀತಾ ಇದೆ. ಜ್ಞಾನ ಎಚ್ಚರಿಸೋ ಹಾಗೆ ಬೇರೆ ಯಾವುದು ಎಚ್ಚರಿಸೋದಿಲ್ಲ. ಅಷ್ಟು ಧರ್ಮರಾಜ ಒಪ್ಕೋತಾರೆ, ಆಯ್ತು ಹೊರಟು ಬಿಡ, ಹೊರಟೇ ಅನುಕೂಲ ಆಗಿದೆ ಬಿಡು, ಸ್ವಲ್ಪ ಎದ್ದೋಗೋಣ ಅಂತ ಹೇಳೋದಿಲ್ಲ. ನೀನು ಹೇಳಿದ್ದೆ ಆಗೋಯ್ತು, ಇನ್ನು ಕೆಲಸ ಬಾಕಿ ಇದೆ. ಅದು ಒಂದು ಧೈರ್ಯ, ಭೀಮಸೇನ ಸರಿ ಹೇಳಿದ್ದಾನೆ ಒಂದು, ಮತ್ತೇನು ಮಾಡಬೇಕು ತಾನೇ ಮಾಡಿಸ್ತಾನೆ ಇನ್ನೊಂದು. ಮಾಡಿಸೋ ಶಕ್ತಿ ಇರೋದ್ರಿಂದ ನಾವೇ ಮತ್ತೆ ಯೋಚನೆ ಮಾಡಬೇಕು ಅಂಥೇಳಿ ಅಲ್ಲಿಂದ ಹೊರಟ್ರಂತೆ. ಕುಬೇರನಿಗೆ ಭಾರಿ ದುಃಖ ಆಯಿತು, ಪಾಪ ಇಂಥ ಮಹಾನುಭಾವರು ಇದ್ದರು, ಇನ್ನ ಕಳ್ಕೋತೇನೆ ಅಂತ ಹೇಳಿ ತುಂಬಾ ಪ್ರಾರ್ಥನೆ ಮಾಡ್ತಾ ಸೋತೀರಿ ಅಂದ್ರೆ ಇಲ್ಲ ಆಗ್ಲೇ ಸಾಧ್ಯ ಇಲ್ಲ, ನಮ್ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟ್ರಂತೆ. ಅವ್ರಿಗೆ ಬಂದಿದ್ದ ಹಾಗೋ ಹೋಗಿದ್ದ ಹಾಗೇನೆ, ಅಂದ್ರೆ ಘಟೋತ್ಕಚ ಹಾಗೋ ಇದ್ನಲ್ಲ ಕರೀತಾರೆ ಅವನು ಬರ್ತಾನೆ. ಬಂದ ತಕ್ಷಣ ಎಲ್ಲರೂ ಅವನ ಮೇಲೆ ಏರಿಬಿಟ್ಟು ಬದರಿ ವಾಪಸ್ ಬರ್ತಾ ಇದ್ದಾರೆ. ಎಷ್ಟು ಲಾಂಗ್ ಡಿಸ್ಟೆನ್ಸ್ ಅದು ಬಂತು. ಇವತ್ತು ಆ ಪಾತ್ರ ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಿಮಾಲಯದ ಇಂಚ್ ಬೈ ಇಂಚ್ ಓಡಾಡಲಿಕ್ಕೆ ಓಡಾಡಲಿಕ್ಕೆ ಇವತ್ತಿಗೂ ಯಾರಿಗೂ ಸಾಧ್ಯ ಇಲ್ಲ. ಹಿಮಾಲಯಕ್ಕೆ ಯಾಕೆ ಹೋಗ್ತೀರಿ? ಹತ್ತಿರದ ಎಷ್ಟೋ ಪರ್ವತಗಳನ್ನು ಪೂರ್ತಿ ಕವರ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ದುರ್ಗಮ ಸ್ಥಳಗಳು ಅಂತ ಇದ್ದೇ ಇರುತ್ತೆ. ಇವತ್ತು ನಾವು ಕುಮಾರ ಪರ್ವತ ಮೊದಲಾದ ಪರ್ವತಗಳಿವೆ. ಸುಬ್ರಹ್ಮಣ್ಯದಲ್ಲೇ ಕುಮಾರ ಪರ್ವತ ಇದೆ, ಅಲ್ಲಿ 12 ಕಿಲೋಮೀಟರ್ ಅಷ್ಟೇ. ಆ ಪರ್ವತ ಎಲ್ಲ ಭಾಗ ನೋಡೋಕ್ಕೆ ಇವತ್ತಿಗೂ ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಅಷ್ಟು ದುರ್ಗಮವಾದ ಮಾರ್ಗಗಳು, ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ವಿಚಿತ್ರವಾದ ದುರ್ಗಮ ಪ್ರದೇಶ ಹತ್ರ ಇರಬೇಕಾದ್ರೆ ಹಿಮಾಲಯದಲ್ಲಿ ಕೇಳಬೇಕಾ? ಆ ರೂಟಲ್ಲಿ ಹೋದರೆ ಹಿಮಾಲಯ ಪರ್ವತ, ಅದರ ಮೇಲೆ ಶಿಶಿರಗಿರಿ ಅಂತ ಅದರ ಇನ್ನೊಂದು ಭಾಗ, ಇನ್ನು ಮುಂದೆ ಹೋಗಿಬಿಟ್ರೆ ನಿಷಧಗಿರಿ, ಆಮೇಲೆ ಹೇಮಕೂಟ, ಆಮೇಲೆ ಕೈಲಾಸ, ಆಮೇಲೆ ಗಂಧಮಾದನ ಅಂತ ಗುರುತೆಲ್ಲ ಹೇಳ್ತಾ ಹೋಗ್ತಾರೆ. ನಾವು ಬದರಿಕೋಟೆ ಇಂಡಿಯಾ ಮ್ಯಾಪ್ ತಗೊಂಡ್ರೆ ಟು ಹೇಮಕೂಟ ಹಿಲ್ಸ್ ಅಂತ ಹಾಕಿರ್ತಾರೆ. ಹೇಮಕೂಟ ಮೌಂಟನ್ಸ್ ಶ್ರೇಣಿನೇ ಒಂದಿದೆ. ಅನೇಕ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಜನ ಇಲ್ಲ ಅಂತ ಹೇಳೋದು ದೊಡ್ಡದಲ್ಲ. ಹೋಗಿ ನೋಡಬೇಕು, ನೋಡೋ ಸಾಧ್ಯತೆನೇ ಇಲ್ಲ. ಮಹಾಭಾರತ ಕೊಡೋ ಜಾಗ್ರಫಿ ಇನ್ನೂ ನಮಗೆ ಪೂರ್ತಿ ರೀಚ್ ಆಗಿಲ್ಲ ಅಂದರೆ ಅವತ್ತಿನ ಕಾಲದ ಒಂದು ಸಂಪರ್ಕ ವ್ಯವಸ್ಥೆ, ಸಂಚಾರ ವ್ಯವಸ್ಥೆ ಎಷ್ಟು ಮುಂದುವರೆದಿತ್ತು ಅಂತ ನಾವು ಗುರುತಿಸೋಕ್ಕೆ ಸಾಧ್ಯ. ಅಲ್ಲಿಂದ ವಾಪಸ್ ಬಂದರಂತೆ, ಪಾದೇಶು ತೇಷು ಹಿಮಾಲಯೇಶು ನಿವಸತ್ಸು. ಅವರು ಬದರಿಯಿಂದನೂ ವಾಪಸ್ ಬಂದರು. ಹಿಮಾಲಯ ಪರ್ವತ ಬುಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಹರಿದ್ವಾರ ಋಷಿಕೇಶಗಳು ಅಲ್ಲೇ ತಾನೆ, ಅದರ ಪಾದದ ಹತ್ತಿರ ಅಂದರೆ ತಪ್ಪಲಿನ ಹತ್ತಿರ ಅಂತ ಅರ್ಥ. ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆಲ ದಿವಸ ಕಡಿತಾ ಇದೆ. ಆ ರೀತಿ ಕಡಿತಾ ಇದ್ದಾಗ ಒಂದು ವಿಚಿತ್ರವಾದ ಪ್ರಸಂಗ. ಒಂದು ದಿವಸ ಎಂದಿನಂತೆ ಧರ್ಮರಾಜ ನೋಡ್ತಾನೆ, ಸಾಯಂಕಾಲ ಎಲ್ಲರೂ ಬಂದಾಯಿತು, ಭೀಮಸೇನ ಮನೆಗೆ ವಾಪಸ್ ಬಂದಿಲ್ಲ, ಅವರ ಆಶ್ರಮಕ್ಕೆ ವಾಪಸ್ ಬಂದಿಲ್ಲ. ತಕ್ಷಣ ಕೇಳ್ತಾನೆ ದ್ರೌಪದಿ, ಎಲ್ಲಿ ಭೀಮಸೇನ ಅಂತ ಕೇಳಿದಾನೆ. ಭೀಮಸೇನ ಅಂತ ತಿಳ್ಕೋಬೇಕಾದ್ರೆ ದ್ರೌಪದಿ ಮೂಲಕನೇ ಆಗಬೇಕು. ಭೀಮಸೇನ ಜ್ಞಾನ, ದ್ರೌಪದಿ ಶಾಸ್ತ್ರ, ಜ್ಞಾನದ ಪರಿಚಯ ಎಲ್ಲಿಂದ ಆಗಬೇಕು? ಶಾಸ್ತ್ರಯೋನಿ ತ್ವಾತ್ ಅಂತ ಹೇಳ್ತಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ನೀನು ಭೀಮನನ್ನ, ಇನ್ನೂ ಭೀಮ ಬಂದಿಲ್ಲ, ಎಲ್ಲೋ ಇವತ್ತು ಈ ದಿಕ್ಕಿ ಬೇಟೆಗೆ ಹೋಗಿದ್ದು ಅಂತ ಹೇಳಿದರೆ, ಬೇಟೆಗೆ ಹೋದ್ ಬಂದಿಲ್ಲ, ವಾಪಸ್ ಬಂದಿಲ್ಲ. ಅವರು ಬೇಟೆ ಅಂದರೆ ಆಹಾರಕ್ಕೋಸ್ಕರ ಬೇಟೆಯಲ್ಲ, ಋಷಿಮಗಳ ಸಂರಕ್ಷಣೆಗೋಸ್ಕರ ಕ್ರೂರಮಗದ ಬೇಟೆ ಅದು. ಬಂತು ಆಗಿನ ಕಾಲಕ್ಕೆ ಅನೇಕ ರಾಜರು ಬೇಟೆ ಆಡ್ತಾರೆ ಅಂದರೆ ಮಾಂಸಕ್ಕೆ ಬೇಟೆ ಆಡ್ರೆ ತಿಳ್ಕೊಂಡಿರ್ತಾರೆ. ಆ ಮಾಂಸಕ್ಕೆ ಬೇಟೆ ಮಾಡೋರಲ್ಲ ಅವರೆಲ್ಲ ಕೂಡ, ಅವರೆಲ್ಲ ಬೇಟೆಗಾರರಷ್ಟೇ. ಮಾಟಕ್ಕೋಸ್ಕರ ಅನ್ನಪಾನಕ್ಕೋಸ್ಕರ ಬೇರೆ ಬೇಟೆ ಆಡ್ತಾರೆ, ಬೇಟೆಗಾರರು ಅದೇ ವೃತ್ತಿ ಅವರಿಗೆ. ಆದರೆ ರಾಜರು ಬೇಟೆ ಆಡೋದು ಅಂದರೆ ಸಾಮಾನ್ಯ ಬೇಟೆಗಾರರಿಗೆ ಅಸಾಧ್ಯವಾದಂತಹ ಕ್ರೂರ ಮೃಗಗಳನ್ನು ಸಂಹಾರ ಮಾಡೋದಕ್ಕೆ ಅಂತ ಹೋಗ್ತಾರೆ. ಭಯಂಕರ ಬಂದಿರ್ತಲ್ಲ ಆನೆಗೇನೆ ಬಂದುಬಿಡುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾರೆ ಹಿಡ್ಕೊಂಡೋಗಿ ಅಂತೇಳಿ. ಇವ್ರ ಕೈಯಲ್ಲಿ ಆಗೋದಿಲ್ಲ, ಅದನ್ನು ಅವ್ರು ಬಂದು ಮುಂದಿನ ವ್ಯವಸ್ಥೆ ಅವ್ರು ಮಾಡಬೇಕು. ಅದನ್ನು ಕೊಲ್ಲೂಬಾರದು, ಹಿಡಿದಕ್ಕೆ ಸಾಧ್ಯವಾಗೋದಿಲ್ಲ, ಇದು ವ್ಯವಸ್ಥೆ ಇದೆ. ಆದರೆ ಹುಲಿಸಿಂಹ ಮೊದಲಾದ ಪ್ರಾಣಿಗಳಾಗಿಬಿಟ್ರೆ ಮಿತಿ ಮೀರಿದಾಗ ಶೂಟ್ ಮಾಡಿಬಿಡ್ತಾರೆ. ಈ ಕೆಲಸವನ್ನು ಉಳಿದವ್ರು ಮಾಡಿದ್ರೆ ತಪ್ಪಿತಸ್ಥನಾಗ್ತಾನೆ, ಸರ್ಕಾರದವ್ರು ಮಾಡಿಬಿಟ್ರೆ ಅದು ರಕ್ಷಣೆ ಕೊಟ್ಟಾಗುತ್ತೆ. ಅದಕ್ಕೆ ರಾಜಮಹಾರಾಜರುಗಳ ಕೆಲಸ ಅದು. ಉಳಿದವರಾದರೆ ಯಾವುದೋ ಕಾರಣಕ್ಕೋಸ್ಕರ ಏನು ಮಾಡಿಬಿಡ್ತಾರೆ, ಪ್ರಾಣಿಯನ್ನು ಕೊಂದು ಚರ್ಮಗಳನ್ನು ಮಾರ್ಕೊಂಡ್ಬಿಡ್ತಾರೆ. ರಾಜರಿಗಾದರೆ ರಕ್ಷಣೆಯ ಜವಾಬ್ದಾರಿ ಇದೆ ಅವರಿಗೆ. ಆದ್ದರಿಂದ ರಾಜಮಹಾರಾಜರು ಬೇಟೆ ಆಡೋದು ಅದಕ್ಕೆ ಪಾಂಡವರು ವನವಾಸ ಮಾಡಿದ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಾಕ್ಷಸರ ಹಾವಳಿಯಿಂದ, ಕ್ರೂರಮೃಗಗಳ ಹಾವಳಿಯಿಂದ ಜನರನ್ನು ಸಂರಕ್ಷಣೆ ಮಾಡಬೇಕಾಗಿತ್ತಲ್ಲ, ಆ ಕೆಲಸನೂ ಮಾಡಿದರು. ರಾಮದೇವರು ಕಾಡಿಗೆ ಹೋಗಿದ್ದು ಹೇಗೆ ಈ ಕರದೂಷಣಾದಿಗಳ ಸಂಹಾರಕ್ಕೆ ಕಾರಣವಾಯಿತೋ, ಹಾಗೆ ಭೀಮಸೇನಾದಿಗಳ ಬೇಟೆ ವನವಾಸವೂ ಕೂಡ ಈ ಕ್ರೂರಮೃಗಗಳ ಬೇಟೆ ಮೊದಲಾದ ಕಾರಣದಿಂದ ಲೋಕದ ಕ್ಷೇಮಕ್ಕೆ ಕಾರಣವಾಗಬೇಕಾಗಿತ್ತು. ತಕ್ಷಣ ಹೊರಟಂತ ದಿಕ್ಕಿಗೆ ಮುಂದೆ ಹುಡ್ಕೊಂಡು ದಿಕ್ಕು ಗೊತ್ತಾದ್ರೆ ಸಹ ಉಳಿದೇನು ಗೊತ್ತಾದ ಕಷ್ಟ ಆಗಿರಲಿಲ್ಲ. ಆತನಿ ಭೀಮಸೇನನ ದಾರಿ ಬಹಳ ಸುಲಭ ಗುರ್ತಿಡಿಯೋದಕ್ಕೆ. ಇಲ್ಲ ಆನೆ ಹೋಗಿದೆ ನೋಡಿ ಅಂತ ಹೇಳಿದ್ರೆ ಹೇಗಿರುತ್ತೆ ಲೆಕ್ಕ ಹಾಕಿ, ದಾರಿ ದಾರಿ ಊದುಗು ಬಿದ್ದೋಗಿರುತ್ತೆ ಮರಗಳೆಲ್ಲ ಕೂಡ. ಆನೆ ಮೆಲ್ಲಗೆ ಹೋಗುತ್ತಾ ಅದು, ಆನೆ ಹೋಗೋ ಸ್ಟೈಲೇ ಬೇರೆ. ಇವತ್ತು ಟ್ರ್ಯಾಕ್ಟರ್ ಹೋಯ್ತು ಅಂದ್ರೆ ಶಬ್ದನೇ ಸಾಕು, ಇವ್ ಹೋಯ್ತು ಅಂದ್ರೆ ಕಿವಿಗೆ ಬುಂಗೋತು ಹೋಗುತ್ತೆ ಅಂತ ಹೋದಿರ್ತಾರೆ. ಅದು ಸೈಕಲ್ ಹೋದ್ರೆ ಗೊತ್ತಾಗದ್ರೆ ಟ್ರ್ಯಾಕ್ಟರ್ ಹೋಗಿತ್ತು ಅದಕ್ಕೆ ತೋರಿ ಗೊತ್ತಾಗುತ್ತಲ್ಲ. ಅದು ಭೀಮಸೇನನ ಧ್ವನಿ ಅಂದ್ರೆ ಭೀಮ ವಾಯುರ್ಭೀಮೋ ಭೀಮನಾದೋ ಮಹೌಜಾಹ, ಭಯಂಕರವಾದ ಧ್ವನಿ ಒಂದು ಕಡೆಗೆ, ಅಸಾಧ್ಯವಾದ ಪರಾಕ್ರಮ, ಅತಿ ದೊಡ್ಡ ಪರಾಕ್ರಮ ಅಂದ್ರೆ ಭೀಮಸೇನ ಹೋದ ದಾರಿಯೊಳಗೆ ಮರಗಿಡ ಎಲ್ಲ ಬಿದ್ದಿರ್ತಿದ್ದ ಸಾಲು ಸಾಲಾಗಿ. ಇವತ್ತು ಲೇಟೆಸ್ಟ್ ಹೋಗಿರೋದು ಈ ಜಾಗದಾಗೆ ಅಂತ ಅರ್ಥ. ರಾಶಿ ರಾಶಿಯಾಗಿ ಫ್ರೆಶ್ ಆಗಿ ಗಿಡಗಳು ಬಿದ್ದಿದ್ದು ಅಂದ್ರೆ ಭೀಮಸೇನ ಅವತ್ತೆ ಹೋದ ಜಾಗ ಅಂತ ಅರ್ಥ. ಹುಡ್ಕೊಂಡು ಹೋದನಂತೆ, ತದೂರು ವೇಗ ನಿಪಾತಿತಾನ್ ನಗಾನ್ ಅಂತ ಹೇಳ್ತಾರೆ. ನಗಗಳು ಅಂದ್ರೆ ದೊಡ್ಡ ದೊಡ್ಡ ವೃಕ್ಷಗಳು ಅಂತ. ಅವನು ಗುರುತಿಸಿಕೊಂಡು ಹೋದನಂತೆ, ನೋಡ್ತಾನೆ ಭೀಮಸೇನ ಸಿಕ್ಕಾಯ್ತು, ದೊಡ್ಡ ಹಾವು ಹಿಡ್ಕೊಂಡ್ಬಿಟ್ಟಿದೆ, ಭಯಂಕರವಾದ ಹೆಬ್ಬಾವು ಭೀಮನನ್ನ ಹಿಡ್ಕೊಂಡ್ಬಿಟ್ಟಿದೆ. ಭೀಮಸೇನ ನಿಂತಿದ್ದಾನೆ, ಧರ್ಮರಾಜ ಬರ್ತಾನೆ ಆಗಲೇ ಸಾಯಂಕಾಲದ ಹೊತ್ತು, ಅದಕ್ಕೆ ತಾನೇ ಬಂದಿಲ್ಲ ಅಂತ ಬಂದಿರೋದು. ಸೂರ್ಯ ಮುಳುಗ ಹೊತ್ತು ಕೇಳಿದ ಏನಿದೆಲ್ಲ ಅಂತ ಕೇಳುತ್ತಾರೆ. ಹಾಗಾದ ಕಥೆಯೆಲ್ಲ ಅಜಗರ ಮಾತಾಡುತ್ತೆ. ಧರ್ಮರಾಜ ಆ ಹೆಬ್ಬಾಳಿನ ಜೊತೆ ಮಾತಾಡ್ತಾನೆ. ಎಷ್ಟು ವೆರೈಟಿ ಗೊತ್ತಿದೆ ಧರ್ಮರಾಜ ಯೋಚನೆ ಮಾಡಿ. ಹಾವಿನ ಜೊತೆ ಮಾತಾಡ್ತಿದ್ದಂತ ಒಬ್ಬ ರಾಜನಾದವನಿಗೆ ಮಾತಾಡೇ ಗೊತ್ತಿರೋದಿಲ್ಲ, ಗೆಟವರ್ತ ಅಂತೇಳಿ ಗೊತ್ತು ರಾಜ ಮಹಾರಾಜರಲ್ಲಿ. ಅಧಿಕಾರಿಗಳು ಅಂದರೆ ನೋಡೋದಿಲ್ಲ, ಇದೇ ಅರ್ಥ. ಕೆಲವು ಅಧಿಕಾರಿಗಳು ಪಾಲಿಸಿ ಏನು ಗೊತ್ತಾ, ಅವ್ರು ಇರೋವರೆಗೂ ಫೈಲ್ ಮೂವ್ ಆಗಬಾರ್ದು, ಅಷ್ಟೇ ಅವರ ಅಧಿಕಾರ ಅಂತ ಹೇಳಿದ್ರು. ಅದಕ್ಕೆ ಅಧಿಕಾರ ಅಲ್ಲ, ಅವ್ರು ಪೆಂಡಿಂಗ್ ಇಟ್ಟು ಹೋದ ಅಂತ ಆಗಬಾರ್ದು, ಆ ರೀತಿ ಕೆಲಸ ಮಾಡಬೇಕು ಯಾವಾಗಲೂ ಕೂಡ. ಆಗ ಜನ ಮೆಚ್ಚುತ್ತಾರೆ, ನಿಮ್ಮಿಂದ ಒಂದು ಯಾರು ಇವತ್ತು ನಿಮ್ಗೆ ಕೆಲಸ ಆಗಿಲ್ಲ ಅಂತ ಆಫೀಸಿಗೆ ಬಂದರು ಅಂದರೆ ಇವನಿಗೆ ಅವಮಾನ ಮಾಡಿದಾಗ ಲೆಕ್ಕ. ನನ್ನಿಂದ ಹೇಳಿಸ್ಕೊಳ್ಬೇಕಾಯ್ತಾರೆ ಯೋಚನೆ ಮಾಡಬೇಕು. ನಮ್ಮ ಜನ ಹಾಗಲ್ಲ, ಇನ್ನು ಬಂದೇ ಇಲ್ಲ, ಯಾಕೆ ಫೈಲ್ ತೆಗೆಯೋದು ಕೂತಿರ್ತಾನೆ ಪಾಪ, ತಪ್ಪದು. ಅವನ ಕೆಲಸ ಇರೋದೇ ಅದಕ್ಕೋಸ್ಕರ. ಭೀಮ ನಿಜವಾದ ಅರ್ಥದಲ್ಲಿ ಧರ್ಮರಾಜ ಯಾತಕ್ಕೆ ಪ್ರಾತಸ್ಮರಣೀಯ, ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ. ಬೆಳಗ್ಗೆ ಎದ್ದು ಧರ್ಮರಾಜ ಆದರೆ ನಮ್ಮ ಧರ್ಮ ಜಾಸ್ತಿ ಆಗುತ್ತಂತೆ, ಅಷ್ಟು ಗೊತ್ತಿತ್ತಾತರಿ. ಹಾವಿನ ಜೊತೆ ಮಾತಾಡ್ತಾನೆ ಪಾಪ. ಹಲೋ ಸರ್ ಮಹಾಸರ್ಪ ನೀನು ಯಾರು ಅಂತ ಕೇಳಿದನಂತೆ. ಹಾವು ಮಾತಾಡುತ್ತೆ, ಇವತ್ತು ಪ್ರಾಣಿಗಳು ಮಾತಾಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇನೆ. ಧರ್ಮರಾಜನ ಪ್ರಾಣಿಗಳು ಮಾತಾಡಿಸ್ಲಿಕ್ಕೂ ಬರ್ತಿತ್ತು, ಅವುಗಳ ಮಾತನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಬರ್ತಿತ್ತು. ಅದು ಕಥೆಯೆಲ್ಲ ಹೇಳುತ್ತೆ. ನಾನು ಒಬ್ಬ ರಾಜ ಅಂತ ಹೇಳುತ್ತಾರೆ, ನಾನೊಬ್ಬ ರಾಜ, ನಹುಷ ರಾಜ ನಾನೇ ಅಂತ ಹೇಳ್ತಾರೆ. ನಹುಷ ರಾಜ ಅಂದರೆ ಸಾಮಾನ್ಯನಲ್ಲ. ಹಿಂದೆ ಕಥೆ ಕೇಳಿದ್ದೇವೆ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ನಹುಷ, ಅವನ ಮಗ ಆಯು, ಅವನ ಮಗ ಯಯಾತಿ, ಅವರ ವಂಶದ ಹಿರಿಯ ಮಗನೇ ಯದು, ಕಿರಿಯನೇ ಪುರು, ಪೂರ್ವ ವಂಶದಲ್ಲೇ ಪಾಂಡವರು ಬಂದಿರೋದು. ಅಂದರೆ ವಂಶದ ಮೂಲ ಪುರುಷರು ಸಾಲಿ ಸೇರುತ್ತಾ ಇದ್ದಾರೆ. ನಾನು ನಹುಷ, ಭೂಲೋಕದಲ್ಲಿ ಚಕ್ರವರ್ತಿಯಾಗಿದ್ದವನು ಅಂತ ಹೇಳಿದ್ದಾನೆ. ಗೊತ್ತಿ, ವಂಶಾವಳಿನೇ ಗೊತ್ತಲ್ಲ ಪಾಪ ಧರ್ಮರಾಜನಿಗೆ. ತಮ್ಮದೇ ವಂಶದ ಹಿರಿಯ ಹೆಬ್ಬಾವಾಗಿ ಹುಟ್ಟಿದ್ದಾನೆ. ಕೇಳ್ತೀವಿ ಏನೇನು ಯಾಕೆ ಹಾಗಾಯಿತು ಅಂತ ಕೇಳಿದನಂತೆ. ರಾಜರೆಲ್ಲ ಹೆಬ್ಬಾವಾಗ್ತಾರಂತೇನೋ ಅಲ್ಲ,